yoğun tasarruf işyen ama bahçe mumam kusuktam sanjeyi ve yetteki ve şekti harası sorhamına sanyamsya hasta çarana şravanakka zadim pranam namo bhagavate purushaya jayati harira cintyaha sarva devayika vandiyaha paramaguru rabhishtha vaktidas sajyananam Nikhila Gunaganarno Nitya Nirmukta Doshaha Sarasija Nayano Sau Sripatir Manato Naha Yasmat Brahmendra Rudradi Devatanam Sri Yopicha Nanaskurtihi Sada Tasmai Haraye Gurave Namaha Vyasaya Bhavanashaya Sri Shaya Gunarashaye Hridyaya Shuddha Vidyaya Madhvaya Cha Namo Namaha Dasatu Srimad Ananda Tirthendur No Hridambare Yadvachas Chandrika Swanta Santapam Nigrantati Vanite Karavanyamba Charanau Hriti Sarvada Madhvakya Saranir Bhuyat Srimad Acharya Bhavada Haraya Bhajaka Nishta Haraya Puravairine Bhavaya Bhavate Bhuyat Shivaya Sirasa Namaha Umeshadya suravoham ite ceto fimaninaha Yuyam sarve prakuruta manome madhva bhavagam Sri madhvaha kalpavrishchastu Jayariyaha kamatuksprataha Sintamanistu vyasariyaha Munitraya mudahrutam Vajraja gurun vande Raghuttama gurun tatha Rahavendran tatha sarvan Sadgurun pranatosmeh, Prithvi mandala madhyasthaha, Purna bodha matanugaha, Vaishnava Vishnu hridayaha, Tannamaste gurun mama, Sri Gurubhyo namaha. Narayanaya, Paripurna gunarnavaya, Vishvodaya sthitilayon neyati pradaya, Jnana pradaya, Vibhutasura saukhya dukha satkaranaya, Vitataya Namo Namaste Narayanam Suragurum Jagadeka Natham Bhaktapriyam Sakala Loka Namaskratancha Traigunya Varchitavajam Vihumadhyam Isham Vande Bhavagha Mamarasura Siddha Pandiyam Narayanam Namaskritya Naranchaiva Narottamam Devim Saraswatim Vyasam Tato Jayamudirai ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ಲೋಕ ವಿಲಕ್ಷಣವಾಗಿರತಕ್ಕಂಥ ಕೃತಿ ಸರ್ವೋತ್ತಮನಾದ ಭಗವಂತನ ಹಿರಿಮೆಯನ್ನ ಪ್ರತಿ ಸಂದರ್ಭದಲ್ಲೂ ಸಹ ಪ್ರತಿ ಶ್ಲೋಕ ಪದಗಳಲ್ಲೂ ಸಹ ನಿರೂಪಣೆ ಮಾಡಿಕೊಡ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದಂತಹ ಭಗವತ್ ಕಥಾನಕ ಅಂತ ಹೇಳಿ ಶಾಸ್ತ್ರಗಳು ಕೊಂಡಾಡಿ ಕಥೆ ಅಂದ್ರೆ ತತ್ವ ಇರೋದಿಲ್ಲ ತತ್ವ ಅಂದ್ರೆ ಕಥೆ ಇರೋದಿಲ್ಲ ಅದರ ತಾತ್ವಿಕ ಕಥೆಗಳನ್ನ ಕಥೆಯಲ್ಲಿ ತತ್ವವನ್ನ ತತ್ವವನ್ನ ಕಥೆಗಳ ಮೂಲಕ ಹೇಳ್ತಕ್ಕಂಥ ವಿನೂತನ ಸಂವಿಧಾನ ಶ್ರೀ ವೇದವ್ಯಾಸ ದೇವರ ಅವರು ಬರೆದ ಮಹಾಭಾರತ ಪುರಾಣಗಳು ಎಲ್ಲವೂ ಹಾಗೆ ಮೇಲ್ನೋಟಕ್ಕೆ ಕಥೆಗಳಾದರೆ ಅದರ ಒಳಗಿರತಕ್ಕಂಥದ್ದೆಲ್ಲ ಬರೀ ತತ್ವವೇ ಬರೀ ವೈರ್ ಕಾಣುತ್ತೆ ಆ ಕರೆಂಟ್ ಇದ್ದಾಗ ಎಷ್ಟು ವ್ಯತ್ಯಾಸ ಆಗುತ್ತೆ ಯೋಚನೆ ಮಾಡಿ ಗೊತ್ತಿಲ್ಲದ ಕಥೆ ಕಾದಂಬರಿಗಳೆಲ್ಲ ಬರೀ ಡೆಡ್ ವೈರ್ಗಳಿದ್ದಾಗ ಏನು ಪ್ರಯೋಜನ ಇಲ್ಲ ತಾತ್ವಿಕ ಕಥೆಗಳು ಹಾಗಲ್ಲ ಅದರಲ್ಲಿ ಭಗವಂತನ ಮಹಿಮೆಯ ಕರೆಂಟ್ ಉಂಟು ಹರಿತಾ ಇರೋದ್ರಿಂದ ಅದರ ಹಿರಿಮೆ ಯಾವುದಕ್ಕೂ ಬರಲಿಕ್ಕೆ ಸಾಧ್ಯವೇ ಆದ್ರಿಂದಲೇ ಶ್ರವಣ ಮನಕಾನಂದ ವೀವುದು ಭವಜನಿತ ದುಃಖಗಳ ಕಡೆಯುವುದು ವಿವಿಧ ಭೋಗಗಳಿಹ ಪರಂಗಳ ನಿತ್ತು ಸಲಹುವುದು ಭುವನ ಪಾವನ ವನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ ಇಹ ಪರಗಳಲ್ಲಿ ಸುಖ ಮನಸ್ಸಿಗೆ ಆನಂದ ಸಮಸ್ಯೆಗಳ ಪರಿಹಾರ ಎಲ್ಲವೂ ಆಗಬೇಕು ಅಂತಿದ್ರೆ ಹರಿಕಥಾ ಶ್ರವಣ ಮಾಡೋ ನಿರಂತರ ಭಗವನ್ ಮಹಿಮೆಯನ್ನ ಕೇಳಿ ಅದೆಲ್ಲವೂ ಸಿಗುತ್ತೆ ಅನ್ನೋದು ಶಾಸ್ತ್ರಗಳ ಘೋಷಣೆ ಮಹಾಭಾರತದ ಕಥೆ ಅಷ್ಟು ರೋಚಕವಾಗಿರ್ತಕ್ಕಂಥ ಕಥೆ ಪಾಂಡವ ಕೌರವರ ಕಥೆ ನೆಪದೊಳಗೆ ಧರ್ಮಾಧರ್ಮಗಳ ಸಂಘರ್ಷದ ಮೂಲಭೂತ ತತ್ವವನ್ನೇ ತೆರೆದಿರತಕ್ಕಂತಹ ಕೃತಿಯದು ಪಾಂಡವರು ಎಷ್ಟು ಪರಮ ಸಾತ್ವಿಕರು ಕೌರವರು ಪರಮ ತಾಮಸಿಗರು ತದ್ವಿರುದ್ಧ ಅಥವಾ ಕತ್ತಲೆ ಬೆಳಕುಗಳಿದ್ದಂತೆ ಮಧ್ಯದ ಅವಸ್ಥೆಯಲ್ಲ ದೈವಿ ಸಂಪತ್ತಿನ ಪೂರ್ಣ ಸಾಕಾರ ರೂಪದಂತೆ ಇದ್ದವರು ಪಾಂಡವರಾದರೆ, ಆಸುರಿ ಸಂಪತ್ತಿನ ಅಂದ್ರೆ ಮೂರ್ತಿಮುತ್ತಾದ ಅಭಿವ್ಯಕ್ತಿ ಎಂದರೆ ದುರ್ಯೋಧನಾದಿ ಕೌರವರೇ. ಅಂಥವರ ಜೀವನ ಹೇಗೆ ಒಂದೇ ಕಡೆ ನಡೀತೋಂಬುದು ಆಶ್ಚರ್ಯ. ಅಣ್ಣ ತಮ್ಮಂದಿರಾಗಿಯೇ ಹುಟ್ಟಿದ್ರು, ಹಸ್ತಿನಾಪುರದಲ್ಲೇನೇ ಬೆಳೆದ್ರು. ಅಂದ್ರೆ ದುರ್ಗುಣ ಸದ್ಗುಣ ಎರಡು ಮನಸ್ಸಿನೊಳಗೆ ಬೆಳೆಯುತ್ತಲ್ಲ, ಒಂದೇ ಮನಸ್ಸಿನಲ್ಲಿ ಸದ್ಗುಣ, ಅದೇ ಮನಸ್ಸಲ್ಲಿ ದುರ್ಗುಣಗಳು. ಆದರೆ ಅದರಲ್ಲಿ ಉಳಿಯೋದು ಯಾವುದು? ಪಾಂಡವರ ಹೊರತು ಕೌರವರಲ್ಲ. ಯಾರ ಮನಸ್ಸಿನಲ್ಲಿ ಪಾಂಡವರು ಸದಾ ಕಾಲವೂ ಕೂಡ ಅವರ ಕೈ ಮೇಲಾಗತ್ತೆ, ಅವನು ಸಾತ್ವಿಕ ಚೇತನ. ಎಲ್ಲಿ ಅದು ಗಮನ ಕೊಡೋದಿಲ್ಲ ಅವನು ತಾಮಸ ಚೇತನ ಅಂತಾನೆ ಅರ್ಥ. ಈ ಕೌರವರು ಪಾಂಡವರು ಸುಮ್ಮನೆ ಬೆಳೆದಿದ್ದಲ್ಲ, ಸಂಘರ್ಷದ ಮಧ್ಯೆನೆ ಬೆಳೆದಿದ್ದು. ಪ್ರತಿ ಹಂತದಲ್ಲೂ ಪಾಂಡವರನ್ನ ಏನಾದರೂ ಮಾಡಿ ನಾಶ ಮಾಡಬೇಕು, ಇದು ದುರ್ಯೋಧನನ ದೃಷ್ಟಿಕೋನ. ಪಾಂಡವರ ವಿನಾಶ, ತಾನು ಬದುಕಿದ ಸಾಲದವನಿಗೆ ಪಾಂಡವರು ಸಾಯ್ಬೇಕು. ಪಾಂಡವರು ಹಾಗಲ್ಲ, ಅವರೇನು ಕೊಲ್ಲಕ್ ಪರಸ್ಪಾಡಿ ಎಂದೋ ಕೊಂದಾಕ್ಬಿಡ್ತಾ ಇದೆ. ದುರ್ಯೋಧನೆಯನ್ನು ಪಾಂಡವರು ಕೊಲ್ಲಕ್ ಪ್ರಯತ್ನ ಪಟ್ಟ, ಆ ರೀತಿ ಏನಾದರೂ ಪಾಂಡವರು ಕೊಲ್ಲಕ್ ಪ್ರಯತ್ನ ಪಟ್ಟಿದ್ರೆ ಯುದ್ಧದವರಿಗೆ ಕಾಯಲೇಬೇಕಾಗಿದೆ. ಇದು ಸ್ವಲ್ಪ ಎಷ್ಟು ವ್ಯತ್ಯಾಸ ನೋಡಬೇಕು. ಪಾಂಡವರದ್ದು ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲ, ಅವ್ರದ್ದು ತುಂಬಾ ಕನ್ಸ್ಟ್ರಕ್ಟಿವ್ ಅಪ್ರೋಚ್, ರಚನಾತ್ಮಕವಾಗಿರ್ತಕ್ಕಂತಹ ಸರಣಿ ಪಾಂಡವರದ್ದಾದ್ರೆ. ಇದು ಅತ್ಯಂತ ಪರಮ ಘಾತಕ ಪ್ರವೃತ್ತಿ ಕೌರವರು. ಆದರೆ ಪಾಂಡವರು ಅವನು ಒಡ್ಡಿದ ಪ್ರತಿಯೊಂದು ಸವಾಲನ್ನು ಗೆಲ್ತಾ ಹೋಗ್ತಾರೆ. ಎಂಥ ವಿಷ ಹಾಕೋದೇನು, ಹಾವಿನ ಕೈ ಕಚ್ಚಿಸೋದೇನು, ಅಡುಗೆ ಮೇಲೆ ಸುಡಿಸೋದೇನು, ಒಂದಕ್ಕಿಂತ ಒಂದು ಭಯಾನಕ. ಪಾಂಡವರು ಎಲ್ಲವನ್ನೂ ಗೆಲ್ತಾರೆ. ಅಂತ ಆಪತ್ತುಗಳಿಗೆಲ್ಲಕ್ಕಿಂತ ದೊಡ್ಡ ಆಸ್ತಿ ಯಾವುದು ಅಂದ್ರೆ ಭೀಮಸೇನ ಜೊತೆಗಿದ್ದಿದ್ದ ಆಸ್ತಿಯಾಗಿ ಅದಕ್ಕೆ ಹೇಳ್ತಾರೆ. ನಮ್ಗೆ ಎಷ್ಟೇ ಆಪತ್ತು ಬಂದರೂ ಕೂಡ ಜ್ಞಾನದ ಸಂಪತ್ತು ನಮಗಿತ್ತು ಅಂದ್ರೆ ಅವನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ ಬರುತ್ತೆ ಅಂತೇಳಿ. ಭೀಮ ಅಂದ್ರೆ ವಾಯು, ವಾಯು ಅಂದ್ರೆ ಜ್ಞಾನ. ವಾಯುದೇವರು ತತ್ವಜ್ಞಾನದ ದೊಡ್ಡ ಸಂಕೇತ ಅಂತಾನೆ ಶಾಸ್ತ್ರಗಳ ಉಪದೇಶ. ಅದ ಭೀಮಸೇನ ಇದ್ದಿದ್ರಿಂದ ಪಾಂಡವರು ಕೌರವರ ಎಲ್ಲ ವಿಧವಾದ ಉಪದ್ರವಗಳನ್ನು ಗೆದ್ರು. ಅಷ್ಟೇ ಅಲ್ಲ, ಅನಾಯಾಸವಾಗಿ ಗೆದ್ರು, ಮತ್ತೆ ಲೀಲಾಜಾಲವಾಗಿ ಗೆದ್ರು. ಇನ್ನೊಂದು ಮುಖ ಇತ್ತು, ಸಾತ್ವಿಕ ಸಮಸ್ಯೆಗಳನ್ನು ಎದುರಿಸ್ತಾನೆ, ಗೆಲ್ತಾನೆ, ಅನಾಯಾಸವಾಗಿ ಗೆಲ್ತಾನೆ ಎಂಬುದಕ್ಕೂ ಸಾಕ್ಷಿಯಾಯಿತು. ದುರ್ಯೋಧನ ಎಂದು ಪಾಠ ಕಲಿಯೋದಕ್ಕೆ ಹೋಗಲೇ ಇಲ್ಲ. ಇಷ್ಟೆಲ್ಲ ಎಚ್ಚರ ಬಂದರೂ ಕೂಡ ಒಳ್ಳೆ ವಿವೇಕಿ ಇರ್ತಾನೆ ಅವನು, ಬಹಳ ಉತ್ತಮ ಮಟ್ಟದಲ್ಲಿ ಇರ್ತಾನೆ. ಯಾವುದೋ ಕಾರಣಕ್ಕೆ ದೇವರು ನಂಬೋದಿಲ್ಲ, ಧರ್ಮ ನಂಬೋದಿಲ್ಲ ಅಂತ ಓಡಾಡ್ತಿರ್ತಾನೆ. ಆದರೆ ಅವನಿಗೆ ಯಾವ್ದು ನೆಗಡಿ ಕೆಂಬಂದ್ರೂ ಸಾಕು, ಚೇಂಜ್ ಆಗಿಬಿಡ್ತಾನೆ. ಓ, ನಾವು ಸ್ವತಂತ್ರರಲ್ಲ, ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ, ಅಷ್ಟು ಬದಲಾಗಿಬಿಡ್ತಾನೆ. ಇನ್ನೂ ಕೆಲವರಿಗೆ ಎಷ್ಟೇನು ಮಾಡಿದ್ರು ಕೂಡ ಅದು ಮತ್ತೆ ಮತ್ತೆ ಮಾಡ್ತಾನೆ, ಹೊರತು ಎಚ್ಚರಿಕೆನೇ ಇರೋದಿಲ್ಲ. ಒಳ್ಳೆ ಹುಡುಗನ ಎಷ್ಟು ನೋಡಿದ್ರೆ ಸಾಕು ಗಾಬರಿ ಆಗ್ತಾನೆ, ಅವನು ಕಾಪಿ ಹೊಡೆದು ಹಿಡಿದು ಸಿಕ್ಕೊಂಡ್ರೆ ಮತ್ತೆ ಮದುವೆ ಸಾರಿ ಕೆಲಸ ಮಾಡ್ತಾನೆ. ಅವನಿಗೆ ಎಂದ ಇವತ್ತಲ್ಲ ನಾಳೆ ನಾನು ತಪ್ಪಿಸಿ ಮುಂದೆ ಹೋಗ್ತೇನೆ ಅಂತ ಅವನ ಹಠ. ಒಳ್ಳೆಯವನಿಗಾಗಲ್ಲ, ಪಕ್ಕದಲ್ಲಿ ಯಾರೋ ಬರೋ ಚೀಟಿ ಪಕ್ಕದಲ್ಲಿ ಬಿದ್ದರೆ ಗಾಬರಿ ಅವನೇ, ಪಾಪ ನನ್ನಲ್ಲಿ ಎಲ್ಲಿ ಬರುತ್ತೋ ಅಂತ ಆತಂಕ ಅವನು. ಇದು ಸಾತ್ವಿಕ ಪ್ರವೃತ್ತಿ ಹಾಗೆ. ಪಾಂಡವರು ಅದನ್ನೆಲ್ಲ ನೋಡೋದಕ್ಕನಿಸುತ್ತೆ. ಆದರೆ ಏನಂತ, ಪಾಪ ಪಾಂಡವರು ಒಳ್ಳೆಯವರು, ಎಷ್ಟು ಕಷ್ಟಪಟ್ಟರಲ್ಲ, ಒಳ್ಳೆಯವರಾಗೋದೇ ಬೇಡ ಕಷ್ಟ ಬರುತ್ತೆ ಅಂದ್ರೆ ಅದಲ್ಲ, ಒಳ್ಳೆಯವರಾಗಬೇಕು, ಕಷ್ಟ ಬಂದ್ರೆ ದೇವರು ಗೆಲ್ಸೇ ಗೆಲ್ಲಿಸ್ತಾನೆ ಎಂಬುದು ಅದರ ಸಾರ. ಹಾಗೆ ಮಾಡ್ತಾ ಮಾಡ್ತಾ ಬಂದು ಕೊನೆಗೆ ದುರ್ಯೋಧನ ಅತ್ಯಂತ ಕಪಟದಿಂದ, ಕಪಟ ದ್ಯೂತದಿಂದ ಪಾಂಡವರ ಸರ್ವ ಸಂಪತ್ತನ್ನು ಸಹ ತನ್ನ ವಶ ಮಾಡಿಕೊಂಡು ಪಾಂಡವರನ್ನ ವನವಾಸಕ್ಕೆ ಕಳಿಸ್ತಾನೆ. ಇದು ಅವನು ಮಾಡಿದ, ಇವತ್ತು ಜೂಜಾಡದ ಅಂದ್ರೆ ಪಾಂಡವರ ಕಾಡಿಗೆ ಕಳಿಸ್ತಾ ಅಂತಾನೆ ಅರ್ಥ. ಯಾಕೆ ಪಾಂಡವರು ಧರ್ಮ, ಜೂಜ ಅಧರ್ಮ ಅಂದ್ಮೇಲೆ ಧರ್ಮ ಕೈಬಿಟ್ಟು ಅಂತಾನೆ ಹೋಗ್ತಾನೆ. ಅಲ್ಲಿ ಇನ್ಯಾರು ಹೋಗ್ತಾರೆ ಜೂಜನಲ್ಲಿ ಹೋಗಿಬಿಟ್ಟು, ಏನಾರು ಏನಾಯ ಕುಡಿತೀಯಾ ತಿಂತೀಯಾ ಅಂತ ಕೇಳಿದರೆ ಅಲ್ಲಿ ಇನ್ನೇನು ವಿನ್ಯಾಸಕ್ಕೆ ಬಂದಿದ್ರು, ತೀರ್ಥದೊಳಕ್ಕೆ ಯಾರೋ ಕ್ಲಬ್ಗೆ ಹೋಗ್ತಾರೆ ಅಂತ. ಏನು ಇತ್ತು ಅಲ್ಲಿ ಹೋಗಿ ವಾತಾವರಣನೇ ಅಂಥದ್ದು. ದುರ್ಯೋಧನ ದ್ಯೂತ ಅಂದ್ರೆ ಪಾಂಡವರನ್ನ ಕಾಡುಪಾಲು ಮಾಡತಕ್ಕಂಥ ಪ್ರವೃತ್ತಿ. ಅದು ಕಾಡುಪಾಲು ಮಾಡಿದ್ದೆ ಅಷ್ಟೇ ಅಲ್ಲ, ಸಂತೋಷ ಪಡ್ತಾನೆ. ಓ, ಪಾಂಡವರು ದೂರ ಹೋದ್ರು ಆರಾಮಾಗಿರ್ತೇನೆ ಅಂತ. ನಮ್ಮ ಜನ ಇರ್ತಾರಲ್ಲ, ಏಕಾದಶಿ ಬೇಡ, ಸಂಧ್ಯಾವನ್ನೇ ಬೇಡ, ದೇವರು ಬೇಡ, ಏನು ಬೇಡ, ಆರಾಮಾಗಿದ್ದೇವೆ ಅಂತ ಹೇಳ್ತಾರೆ. ಏನು ಆರಾಮ, ಅದು ದುರ್ಯೋಧನ ಆರಾಮಿದ್ದ ಲೆಕ್ಕ. ಏನು ಆರಾಮಾಗಿದ್ದ ಮನಸ್ಸಲ್ಲಿ ಕಳವಳ, ಯಾವಾಗ ಪಾಂಡವರು ಬರ್ತಾರೋ ಕೊಲ್ತಾರೋ ಅಂತ ಭಯ ಒಳಗಡೆಗೆ. ಹರಗಡೆ ಜನಗಳ ಕೇಳಿ ಚೀತು ಅನಿಸ್ಕೊಂಡಿದ್ದಾನೆ. ಕೃಷ್ಣ ಕಣ್ಣೆತ್ತಿ ನೋಡಲಿಲ್ಲ ಕೌರವರನ್ನು. ದೇವರು ಕಣ್ಣೆತ್ತಿ ನೋಡದ ಜೀವನ ಎಂಥ ಜೀವನ ಅದು. ಮೇಲ್ನೋಟಕ್ಕೆ ಎಲ್ಲ ಇದ್ದ ಕಾಣಿಸ್, ಕಲಿಯುಗ ಜನಗಳ ವೈಭವ ಅಂದ್ರೆ ಅಷ್ಟೇ, ಮನೆ ಇರುತ್ತೆ, ವೈಠ ಬೇಕಾದ ವೆಹಿಕಲ್ ಎಲ್ಲ ಇರುತ್ತೆ, ಜೊತೆ ಗಾಡಿ ಇರೋದಿಲ್ಲ, ಡಾಗ್ ಇರುತ್ತೆ ಅಷ್ಟೇ ವ್ಯತ್ಯಾಸ, ಏನು ಉಪಯೋಗ ಇಲ್ಲ. ಇಂಥ ಐಶ್ವರ್ಯ ತಗೊಂಡು ಏನ್ ಮಾಡ್ಬೇಕಾದ್ರಿಂದ, ಯಾವ ಐಶ್ವರ್ಯದಿಂದ ಭಗವಂತನ ಆರಾಧನೆ ನಡೆಯೋದಿಲ್ಲ, ಅಂತ ಐಶ್ವರ್ಯ ಇದ್ದ ಏನೂ ಪ್ರಯೋಜನ ಇಲ್ಲ. ಯಾವುದನ್ನು ಓದಿದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ, ಓದು ತಗೊಂಡು ಏನ್ ಮಾಡ್ಬೇಕಾದ್ರ, ಮಾರ್ಕ್ಸ್ ಪರ ಓದು ಓದು. ನಮ್ಮ ಜೀವನದಲ್ಲಿ ಸಿದ್ಧಿಗೆ ಕಾರಣವಾಗತಕ್ಕಂಥ ಬದುಕೇ ಬದುಕೆ ಹೊರತು ಬೇರೆ ಅಲ್ಲ. ಪಾಂಡವರು ನೀವು ಕಳಿಸಿ ಸಂತೋಷ ಪಡ್ತೇನೆ ತಿಳ್ಕೊಂಡ, ಅದು ಭ್ರಮೆ ಅಷ್ಟೇ. ನಿಜವಾಗ್ಲೂ ಏಕಾದಶಿಯನ್ನು ತಿಂದುಬಿಟ್ಟಿರ್ತಾರೆ, ಊಟ ಮಾಡಿರ್ತಾರೆ, ತಿಳ್ಕೊಳ್ಳಿ. ಉಪವಾಸ ಮಾಡಿದ್ದಾನ ಒಬ್ಬನಿದ್ದಾನೆ, ನೋಡೋದಕ್ಕೆ ಇವನು ಎಲ್ಲ ತಿಂದು ಆರಾಮಾಗಿದ್ದ ಕಾಣಿಸ್ತಾರೆ, ಅವ್ರು ಉಪವಾಸ ಇದ್ದ ದುಃಖಪಟ್ಟ ಕಾಣಿಸುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಇವನು ತಿಂದು ಒಳಗೆ ತಳಮಳ ಪಡ್ತಾ ಇರ್ತಾನೆ, ಅವನು ತಿಂದೆ ಒಳಗೆ ನೆಮ್ಮದಿಯಿಂದ ಇರ್ತಾನೆ. ಅದು ಒಳಗೆ ಗೊತ್ತಾಗೋದು, ಹೊರಗೆ ಗೊತ್ತಾಗೋ ವಿಚಾರಗಳಲ್ಲ. ತಿಂದವನು ಕಸಿವಿಸಿ ತಿಂತಾನೆ ಇರ್ತಾನೆ, ಕುಡಿತಾನೆ ಇರ್ತಾನೆ, ಇಷ್ಟಾದ್ರೂ ಮನಸ್ಸಿಗೆ ಅವನಿಗೆ ನೆಮ್ಮದಿ ಸಿಗೋದೇ ಇಲ್ಲ, ಆರಾಮಾಗಿರ್ತಾನೆ. ಪಾಂಡವರ ವನವಾಸ ಅಂದ್ರೆ ಅಂಥ ವನವಾಸನೆ ಹೊರತು ಬೇರೆ ವನವಾಸ ಅಲ್ಲ. ಮನಸ್ಸಿನೊಳಗೆ ಹಿಂದೆ ನೋಡಿದ್ದೇವೆ, ಅಕ್ಷಯ ಪಾತ್ರೆ ಮೊದಲಾದವುಗಳು ಸಿಕ್ಕಿದ್ದರಿಂದ ದಿವಿ ದೇವವತ್ ಸುಖಂ, ಭೂಲೋಕದ ಕಂಪ್ಯಾರಿಸನ್ನೇ ಬೇಡ ಅಂತ ಹೇಳಿಬಿಡ್ತಾರೆ. ಪಾಂಡವರ ಸುಖವನ್ನು ಕಂಪೇರ್ ಮಾಡಿ ಭೂಲೋಕದ ವಸ್ತುಗಳು ಸಾಲದು. ಸ್ವರ್ಗಲೋಕದಲ್ಲಿ ಇಂದ್ರಾದಿ ದೇವತೆಗಳೆಂತ ವಾಸ ಮಾಡಿದರು. ಈ ಮಾತಿನಲ್ಲಿ ಅವರ ಸುಖದ ಪರಿಕಲ್ಪನೆ ಸ್ಪಷ್ಟವಾಗಿ ನಮ್ಮ ಮುಂದೆ ಇದೆ. ದುರ್ಯೋಧನಾದ ರಾಜ್ಯದಲ್ಲಿ ಇದ್ದಾರೆ, ನರಕಪ್ರಾಯವಾದ ಜೀವನ. ಇವ್ರು ನೋಡಿದ್ರೆ ಸ್ವರ್ಗದಲ್ಲಿ ಇದ್ದಾರೆ, ನಿಜವಾಗ್ಲೂ ಸ್ವರ್ಗಕ್ಕೆ ಸ್ವರ್ಗದಲ್ಲಿ ಇದ್ದೇ ಬಿಡಿ, ಅಳಕ ಪಟ್ಟಡ ಸ್ವರ್ಗನೇ. ಅರ್ಜುನ ಅಂತೂ ಸ್ವರ್ಗದಲ್ಲೇ ಎದ್ದುಬಿಟ್ಟಿದ್ದ ಈ ಮತ್ತೆ. ಆದರೆ ಭೂಲೋಕದಲ್ಲೂ ಸ್ವರ್ಗ ಸುಖವನ್ನು ಕಂಡ ಹಿರಿಮೆ ಅವರದ್ದು. ಆದ್ರೆ ಎಷ್ಟು ಕಷ್ಟ ನಷ್ಟಗಳ ಮಧ್ಯೆಯೂ ಕೂಡ ದೇವರಲ್ಲಿ ಭಕ್ತಿ ಇತ್ತು ಅಂದ್ರೆ ಆ ಜೀವನದ ರೀತಿನೇ ಬೇರೆ, ಆ ಜೀವನದ ವೈಭವನೇ ಬೇರೆ. ಅದು ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಆ ಪಾಂಡವರ ಕಥೆ ಅಂದ್ರೆ ಸಾತ್ವಿಕರ ಕಥೆ. ದುಃಖ ಅನ್ನೇಂದ್ರಿಕ ಹೇಗೆ ಕಷ್ಟಪಡ್ತಾನೆ, ಸಾತ್ವಿಕ ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಸಾತ್ವಿಕರಿಗೆ ಕಷ್ಟ ಬಂದೇ ಬರದು, ಆದರೆ ಅದಕ್ಕೆಲ್ಲ ಧೈರ್ಯ ಪರಮಾತ್ಮ ಕೊಡ್ತಾನೆ ಎಂಬುದು ವಿಶೇಷ. ಪಾಂಡವರಿಗೆದ್ದು ಎಷ್ಟು ಸಾಧನೆ ಮಾಡುತ್ತಾರೆ ಅದರೊಳಗೆ. ಅರ್ಜುನ ಕಿರಾತಾರ್ಜುನೆಯ ಪ್ರಸಂಗದಲ್ಲಿ ಪಾಶುಪತಾಸ್ತ್ರವನ್ನ ಸಂಪಾದನೆ ಮಾಡಿದ. ಅರ್ಜುನನಿಗೆ ಶಸ್ತ್ರಾಸ್ತ್ರಗಳ ವೃದ್ಧಿಯಾಗಿದ್ದು ವನವಾಸಕ್ಕೆ ಹೋಗಿದ್ದರಿಂದ, ಭಾರಿ ವಿಶೇಷ. ಅರ್ಜುನ ವನವಾಸಕ್ಕೆ ಹೋಗಿದ್ದರಿಂದ ಶಸ್ತ್ರ ಸಂಪತ್ತು ಜಾಸ್ತಿ ಆಗಿ ಹೋಯಿತು. ಅಂದ್ರೆ ಸಾತ್ವಿಕ ಇವತ್ತು ಕಷ್ಟಪಡ್ತಾರಲ್ಲ, ಅವರ ಜ್ಞಾನ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾಳೆ, ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶರಮ್ಯ ಸ್ಯಾತ್ ಅಪುನರ್ಭವ ದರ್ಶನಂ. ಕೃಷ್ಣ, ನಮಗೆ ಸಂಕಟವನ್ನೇ ಮಧ್ಯೆ ಮಧ್ಯೆ ಕೊಡು, ಆಪತ್ತುಗಳನ್ನೇ ಕೊಡು ಅಂತ ಕೇಳುತ್ತಾರೆ. ಆಗ ದೇವರಲ್ಲಿ ನಿಷ್ಠೆ ಹೆಚ್ಚು, ಹಾಗೆ ಸುಖವಾಗಿದ್ರೆ ಹೆಚ್ಚೋದಿಲ್ಲ. ಹಸಿದಿದ್ದವನಿಗೆ ಊಟದ ರುಚಿ ಗೊತ್ತಾದ ಹಾಗೆ ಯಾವಾಗ ತಿಂದ್ರೆ ಊಟದ ರುಚಿ ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಬೆಡ್ ಕಾಫಿ ಕುಡಿದು ಊಟ ಮಾಡೋ ರೀತಿನೇ ಬೇರೆ, ಉಪವಾಸ 12 ಗಂಟೆವರೆಗೆ ಒಳ್ಳೆ ಇದ್ದು ಪಾರಾಯಣ ಜಪ ಮಾಡಿದಾಗ ಊಟದ ರುಚಿನೇ ಬೇರೆ. ಅಥವಾ ಈ ಕಷ್ಟಪಟ್ಟವರಿಗೆ ಸುಖ ಬಂದ್ರಾಗ ಎಂಜಾಯ್ಮೆಂಟೇ ಬೇರೆ. ಮೊದಲಿಂದ ಸುಖ ಪಡೋನಿಗೆ ಏನು ಸುಖದ ಬೆಲೆನೇ ಗೊತ್ತಿರೋದಿಲ್ಲ. ದರಿದ್ರನಿಗೆ ಹಣ ಬಂದ್ರೆ ಇರೋ ಬೆಲೆ ಶ್ರೀಮಂತನಿಗೆ ಅರ್ಥ ಆಗೋದಿಲ್ಲ ಅದೆಲ್ಲ ಕೂಡ. ಆದ್ದರಿಂದ ಸುಖಂ ಹಿ ದುಃಖಾನ್ಯ ಅನುಭೂಯ ಶೋಭತೆ, ಶಾಸ್ತ್ರದ ಮಾತು. ಸುಖಂ ಹಿ ದುಃಖಾನ್ಯ ಅನುಭೂಯ ಶೋಭತೆ. ಯಾರು ದುಃಖದ ಅನುಭವಿಸಿರ್ತಾರೆ ಅವರಿಗೆ ಸುಖದ ಬೆಲೆ ಗೊತ್ತಿರೋ ಹಾಗೆ ಬೇರೆಯವರಿಗೆ ಗೊತ್ತಿರೋದಿಲ್ಲ. ಏಕಾದಶಿ ಇತ್ಯಾದಿ ಮಾಡಿದವರಿಗೆ ಅನ್ನದ ಬೆಲೆ ಗೊತ್ತಾದ ಹಾಗೆ ತಿಂದುಕೊಡೋರಿಗೆ ಗೊತ್ತಾಗೋದಿಲ್ಲ. ಅದರ ಮಹತ್ವ ಗೊತ್ತಾಗೋದಾಗಲೇನು. ಆದ್ದರಿಂದ ಪಾಂಡವರ ಜೀವನದ ಕಥೆ ಅಷ್ಟು ಕಷ್ಟ ಮೇಲ್ನೋಟಕ್ಕೆ ಬಂದವರೇ ಇಲ್ಲ, ಅಷ್ಟ ಕಷ್ಟದ ಮೇಲೆ ಸುಖವಾಗಿದ್ದವರು ಬೇರೆ ಇಲ್ಲ. ಪಾಂಡವರು ಪಾಂಡವರೇನೆ. ಪಾಂಡವರಿಗೆ ಕಷ್ಟದ ಸರಮಾಲೆ ಕೊಡೋ ವ್ಯವಸ್ಥೆ, ಅವ್ರ ವನವಾಸಕ್ಕೆ ಹೋಗೋದೆ ಕಷ್ಟ ಅಂತ ಸಾಲದೇ ಇದ್ದ ಹಾಗೆ ರಾಕ್ಷಸರಗಳ ಕಾಟವೇ. ಮೊದಲೇ ಹೇಳಿ ಅರ್ಜುನ ಒಳ್ಳೆ ಶಸ್ತ್ರಾಸ್ತ್ರಜ್ಞ, ರುದ್ರದೇವರು ಅನುಗ್ರಹ ಮಾಡಿ ಪಾಶುಪತಾಸ್ತ್ರವನ್ನೇ ಕೊಟ್ಟರು ಅಂದ್ರೆ ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಾನೆ ಅರ್ಜುನ. ವನವಾಸವನ್ನು ಸಾರ್ಥಕ ಮಾಡ್ಕೊಂಡ್ಬಿಡ್ತಾನೆ. ಈ ಕಡೆಗೆ ಧರ್ಮರಾಜನಿಗೆ ಶಾಸ್ತ್ರಾರ್ಥ ವೃದ್ಧಿಯಾಗುತ್ತೆ. ಅರ್ಜುನನಿಗೆ ಶಸ್ತ್ರಜ್ಞಾನ ಜಾಸ್ತಿ ಆಯಿತು ರುದ್ರದೇವರಿಂದ, ಧರ್ಮರಾಜನಿಗೆ ಶಾಸ್ತ್ರಜ್ಞಾನ ಜಾಸ್ತಿ ಆಯಿತು ಭೀಮ ದ್ರೌಪದಿಯ ಉಪದೇಶದಿಂದ. ಅದು ಒಳ್ಳೆ ಭಾಗ್ಯಶಾಲಿ ಆತ. ಜೀವನ ಸ್ಥಾನಮಾನ ಏನು, ಕಷ್ಟಕಾರ್ಪಣ್ಯ ಬಂದಾಗ ನಾವು ಹೇಗೆ ಎದುರಿಸಬೇಕು ಎಂಬುದನ್ನು ಕಲಿಬೇಕಾದ್ರೆ ಭೀಮ ದ್ರೌಪದಿಯರ ಉಪದೇಶವನ್ನು ನಾವು ಕಾಣಬೇಕು. ನಿಜಾನುಭಾವ ವರ್ಜಿತಾಹ ಹರೇನ ಅನುಗ್ರಹ ಹೊಜ್ಜಿತಾಹ ಮಹಾಪ್ರಯತ್ನ ವರ್ಜಿತಾಹ ಜನಾನ ಜಗ್ಮುರುನ್ನತಿ. ಸಾತ್ವಿಕ ಪ್ರಯತ್ನವನ್ನು ಮಾಡಬೇಕು, ದೇವರ ಮೇಲೆ ಭಾರ ಹಾಕಬೇಕು, ಏನನ್ನಾದರೂ ಗೆಲ್ಲಬಹುದು ಎಂಬುದನ್ನು ಪಾಂಡವರ ಕಥೆ ನಮ್ಮ ಮುಂದೆ ಇಡ್ತಾ ಇದೆ. ಭೀಮಸೇನ ಹೇಳಿದ್ದೆ ಅದನ್ನ, ದ್ರೌಪದಿ ಹೇಳಿದ್ದೆ ಅದನ್ನ, ಧರ್ಮದ ಅರ್ಥ ಮಾಡಿಕೊಂಡ ಅಂಬೋದು ವಿಶೇಷ. ಧರ್ಮದ ಅರ್ಥ ಮಾಡಿಕೊಂಡು ಆಯಿತು ವನವಾಸ ಮುಗಿದ ಮೇಲೆ ಯುದ್ಧ ರಾಜ್ಯ, ಕೊಟ್ರೆ ರಾಜ್ಯ ಇಲ್ಲದ ಹೋದರೆ ಯುದ್ಧ ಅಂತ ತೀರ್ಮಾನಕ್ಕೆ ಬಂದು. ಇದು ನಿಜವಾದ ಸಾಧನೆ. ಪ್ಯಾಸಿವ್ ಆಗಿದ್ದ ಧರ್ಮರಾಜ, ಆದರೆ ಅವತ್ತು ಭಾರಿ ಆಕ್ಟಿವ್ ಆಗ್ತಾ ಇತ್ತು. ಇಲ್ಲ, ಧರ್ಮ ಪಾಲನೆಗೋಸ್ಕರವಾಗಿ ಯುದ್ಧ, ಇಲ್ಲದ ಹೋದರೆ ರಾಜ್ಯ ಪಾಲನೆಯಂತ ಕರ್ತವ್ಯ ಹೊರತು ಮತ್ತೊಂದು ದಾರಿ ಇಲ್ಲ. ನಮ್ಮ ಜನ ಸುಲಭ ತೃಪ್ತರಾಗಿ ಬಿಡ್ತಾರೆ, ಏನೋ ಒಂದು ಸಿಕ್ತು, ಏನೋ ಮಾಡಿದೆ ಸರಿಯಲ್ಲ. ಏನು ಮಾಡಿದ್ರು ಕೂಡ ಸಾತ್ವಿಕವಾದ ಗುರಿ ಇರಬೇಕು, ಶ್ರೇಷ್ಠ ಮಟ್ಟದಲ್ಲಿ ಸಾಧಿಸಬೇಕು. ಬರೀ ಪಾಸ್ ಆಗೋದು ಬೇರೆ, ರ್ಯಾಂಕು ಕ್ಲಾಸ್ ತಗೊಂಡು ಪಾಸ್ ಆಗೋದು ಬೇರೆ. ಆ ರೀತಿ ಯೋಚನೆ ಮಾಡಬೇಕು. ಜೀವನದೊಳಗೆ ಯಾವನು ಆಕ್ಟಿವ್ ಆಗೋದಿಲ್ಲ ಅವನಿಗೆ ಉತ್ತಮ ಸಾಧನೆ ಮಾಡಕ್ಕಾಗೋದಿಲ್ಲ. ಪ್ಯಾಸಿವ್ ಲೈಫ್ ಇಸ್ ನೋ ಲೈಫ್ ಅಂತಾನೆ ಅರ್ಥ. ಭಾರಿ ಆಕ್ಟಿವ್ ಆಗಿರ್ಬೇಕು. ಅದು ದೇವರು ಆಗ ಅನುಗ್ರಹ ಮಾಡೋ ಹಾಗೆ ಪ್ಯಾಸಿವ್ ಆಗಿದ್ರೆ ಮಾಡೋದೇ ಇಲ್ಲ. ನಾ ಮಾಡ್ತೇನೆ ಅಂತ ಮುಂದೆ ಬಂದವನು ಸಹಾಯ ಮಾಡುತ್ತೆ ಹೊತ್ತು ಸರ್ಕಾರ ಹುಡುಕೊಂಡೋಗಿ ಏನ್ ಬೇಕು ಅಂತ ಕೇಳೋದಿಲ್ಲ. ಅಪ್ಲಿಕೇಶನ್ ಕೊಟ್ರೆ ಮುಂದೆ ಕನ್ಸಿಡರ್ ಮಾಡ್ತಾರೆ. ಅಷ್ಟಾದ ಕೆಲಸ ಮಾಡಬೇಕಲ್ಲ. ಇವತ್ತು ಪಾಂಡವರು ಅದನ್ನೆಲ್ಲ ಸಾಧಿಸಿ ತೋರಿಸಿದ್ರು. ಆದರೆ ಒಂದೇ ರೀತಿ ಇದ್ದವರು ಅಂದ್ರೆ ಭೀಮ ದ್ರೌಪದಿಯರು, ಯಾವಾಗಲೂ ಒಂದೇ ರೀತಿಯಾದ ಮನೋಭಾವ ಎಂದು ಕೂಡ. ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವು ಜಯಾ ಜಯವು, ಸುಖನೇ ಬರಲಿ ದುಃಖನೇ ಬರಲಿ ಕೊರಗದೆ ಹೋಗಿದ್ದ ಅವರಿಬ್ರೇನ್. ಆದರೆ ಕೊರಗಿದವರಿಗೆ ಅವ್ರ ಜೊತೆಗಿದ್ರು ಅಂಬುದೇ ಅವರ ಸಮಾಧಾನ. ಎಲ್ಲವನ್ನು ಮೀರಿ ಅಷ್ಟು ಮೇಲೆ ಬೆಳೀತಾ ಇದ್ದಾರೆ. ಜಟಾಸುರ ಬದಲಾದವರ ಕಾಟ ಒಂದು ಕಡೆಗೆ, ಆ ಕಿರಿಮಿರಾದಿಗಳ ಕಾಟ ಇನ್ನೊಂದು ಕಡೆಗೆ, ಜೊತೆಗೆ ಇನ್ನು ಅನೇಕ ವಿಧವಾದ ಸಮಸ್ಯೆಗಳು ಎಲ್ಲವನ್ನು ಸಹ ದಾಟಿ ಮೇಲೆ ಬಂತು. ಅಲ್ಲಿ ಭೀಮ ಮಾಡಿದ ಸಾಧನೆಯಂತೂ ಸೌಗಂಧಿಕ ಪುಷ್ಪದ ನೆಪದಲ್ಲಿ ಲಕ್ಷಾಂತರ ರಾಕ್ಷಸರನ್ನು ಕೊಂದಿತ್ತು. ಅದೇ ರೀತಿ ಪಂಚವರ್ಣದ ಪುಷ್ಪದ ಆನಯನದ ಪ್ರಸಂಗದಿಂದ ರಾಕ್ಷಸರ ಕೋಟಿಗಟ್ಟೆ ರಾಕ್ಷಸರನ್ನು ಕೊಂದಿತ್ತು. ವನವಾಸವನ್ನು ಪೂರ್ತಿ ರಾಕ್ಷಸರ ಸಂಹಾರ ದೊಡ್ಡ ಯಜ್ಞವನ್ನಾಗಿ ಭೀಮಸೇನ ಸಾಧಿಸಿ ತೋರಿಸ್ತಾನೆ. ಎಲ್ಲ ಬೆಳೀತಾ ಬೆಳೀತಾ ಬಂತು. ಅಜಗರ ಒಂದು ಹಿಡಿದಾಗ ಅಲ್ಲಿ ಭೀಮ ಗೆದ್ದಿದ್ದ ರೀತಿಯಂತೂ ವಿಲಕ್ಷಣವಾದ ಹಿಡಿದು ದೊಡ್ಡ ಹೆಬ್ಬಾವು. ಅದರಿಂದ ಲೀಲಾಜಾಲವಾಗಿ ಭೀಮಸೇನೆ ಬಿಡಿಸಿಕೊಡುತ್ತಾನೆ. ಅದೇನು ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಲ್ಲ, ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆದರೆ ಧರ್ಮರಾಜ ಕೆಲಸವನ್ನು ಮಾಡ್ತಾನೆ. ಭೀಮಸೇನ ವಿದ್ಯೆಯನ್ನ ತನ್ನ ಹೊಟ್ಟೆಪಾಡಿ ಉಪಯೋಗಿಸಲಿಲ್ಲ ಎಂಬುದು ಬಹಳ ದೊಡ್ಡದಾದ ಮಾತು. ಅಮೂಲ್ಯ ವಸ್ತುವನ್ನು ಎಂದೂ ಸಾರಿಗ್ರಾಮ ಮಾಡಿಕೊಂಡು ತಿಂದ ಅಂದ್ರೆ ಏನರ್ಥ ಯೋಚನೆ ಮಾಡಿ. ಏನಿದ್ದೆಲ್ಲ ಮಾಡಿ ಸಾರಿಗ್ರಾಮನ ಮಾಡಿದ ಅಂತ ಕೇಳಿದರೆ ಎಷ್ಟು ಅನ್ಯಾಯ. ಮತ್ತು ವಿದ್ಯೆ ಎಂದ್ರೆ ಹಾಕಿ ವಿದ್ಯೆ ಸಾರಿಗ್ರಾಮಕ್ಕಿಂತ ದೊಡ್ಡದು. ಯಾತಕ್ಕೆ? ದೇವರು ಸಾಕ್ಷಾತ್ ಕಾಣತಕ್ಕಂಥ ಜಾಗ. ಅನುಸಂಧಾನ ಮಾಡಬೇಕಲ್ಲಿ, ಅನುಸಂಧಾನ ಮಾಡಕ್ಕೆ ಬೇಕಾಗಿದ್ದೇ ಜ್ಞಾನವಾದ್ದರಿಂದ ವಿದ್ಯೆಯನ್ನ ಎಂದು ಮಾರಾಟ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಅದು ವಿನಿಯೋಗ ಆಗಬೇಕೇ ಹೊರತು ಮಾರಾಟವಾಗಬಾರದು. ಹಿಂದಿನ ಕಾಲಕ್ಕೆ ಎರಡು ಮಾರಾಟ ಆಗ್ತಿದ್ದಿಲ್ಲ, ಜ್ಞಾನ ಅನ್ನ ಎರಡು ಮಾರಾಟ ಇಲ್ಲ. ನೋಡಿ ಒಂದು 50 ವರ್ಷಗಳು ಎಲ್ಲಿ ಹೋಟ್ಲೆ ಕಾನ್ಸೆಪ್ಟ್ ಎಲ್ಲಿತ್ತು? ಏನು ಎಂತ ಬಡವ ತಮ್ಮ ಮನೆಗೆ ಜನಗಳನ್ನು ಕರೆದು ಊಟ ಹಾಕ್ತಿದ್ದ. ಇವತ್ತೇನಿಲ್ಲ, ಬಂದರೂ ದಬ್ಬಿಡ್ತಾರಂತ ಕಾಲ ಇದು. ಇವತ್ತು ಅನ್ನ ಮಾರೋ ವ್ಯವಸ್ಥೆ ಶುರುವಾಯಿತು, ನಿಧಾನ ಹೋಟೆಲ್ ಬರಲ ಶುರುವಾಯ್ತು, ಅನ್ನ ಮಾರಲ ಕಲಿ ಶುರುವಾಯಿತು, ಜ್ಞಾನ ಮಾರಲ ಕಲಿ ಶುರುವಾಯ್ತು. ಎರಡೆರಡು ಎಲ್ಲಿ ಜ್ಞಾನ ಅನ್ನ ಮಾರ್ತಾರೋ ಅದು ಕೃತಯುಗ ಅಲ್ಲ, ತ್ರೇತನೂ ಅಲ್ಲ, ದ್ವಾಪರವೂ ಅಲ್ಲ, ಕಲಿಯುಗ ಅಂತ ಅದಕ್ಕೆ ಕರೀತೆ ಅಂತ ಹೇಳಿದ್ದಾರೆ. ಮಹಾಭಾರತ ಹೇಳ್ತಾ ಅಟ್ಟಶೂಲಾಹ ಜನಪದಾಹ, ಅಟ್ಟಶೂಲಾಹ ಜನಪದಾಹ ಅಂತ ಮಹಾಭಾರತದ ಮಾತು ವನಪರ್ವದಲ್ಲೇ ಬರುತ್ತೆ. ಅಂದ್ರೆ ಅಟ್ಟಂ ಅನ್ನಮಿತಿ ಪ್ರೋಕ್ತಂ ಅಂತ ವಾದಿರಾಜ ಸ್ವಾಮಿಗಳ ಅರ್ಥ ಅದು. ಅಟ್ಟ ಅಂದ್ರೆ ಅನ್ನ, ಶೂಲ ಅಂದ್ರೆ ಮಾರೋದು, ಅನ್ನ ಮಾಡಿಕೊಂಡು ಬದುಕ್ತಾರೆ ಕಲಿಯುಗದಲ್ಲಿ ಅಂತ ಹೇಳಿದ್ದಾರೆ. ಈ ಮಾತು ಎಷ್ಟು ಸತ್ಯವಾದ ಮಾತು. ಅನ್ನ ಮಾರೋ ಬುದ್ಧಿ ಬಂತು ಅಂದ್ರೆ ಜ್ಞಾನ ಮಾರನೂ ಬುದ್ಧಿ ಬರುತ್ತೆ ಅಂತ. ಜ್ಞಾನದ ಮಾರಾಟ ಬಹಳ ಅಪಾಯಕರ. ಎರಡು ಎಂದು ಯಾವುದು ನಡೀಲೇಬಾರದೋ ಅದು ನಡೀತಾ ಇತ್ತು. ಅದು ದುರಂತದ ಪರಾಕಾಷ್ಠೆ ಅಂತ ಹೇಳೋದಕ್ಕೆ ಸಾಕ್ಷಿ. ಆದರೆ ಪಾಂಡವರು ಮಾತ್ರ ನಿಶ್ಚಿಂತೆಯಾಗಿ ವಿಶಿಷ್ಟವಾದ ರೀತಿಯಲ್ಲಿ ಭೀಮಸೇನನ ಕಥೆಯಲ್ಲಿ ಆ ಏನು ಮಾಡಿದ್ರು ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಫಲಿತಾಂಶ ಭೀಮಸೇನನದು ಅದನ್ನೇ ಭಾರಿ ದೊಡ್ಡದಾಯಿತು. ಎಲ್ಲ ಸರಿ ಇದ್ದಾಗ ನಾವು ಅಧರ್ಮ ಮಾಡೋದಿಲ್ಲ ಎಂಬುದಲ್ಲ, ಇನ್ನೇನು ಅಧರ್ಮ ಮಾಡಲೇಬೇಕು ಅನ್ನೋ ಪ್ರಸಂಗ ಬಂದ್ರೂ ಅಧರ್ಮ ಮಾಡಲಿಲ್ಲವಲ್ಲ, ಅದು ಶುದ್ಧ ಧರ್ಮ ಅಂತ ಕರೀತಾರೆ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ಭೃಕೋದರಹ. ನಾವು ಧರ್ಮಾಚರಣೆ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲ, ಶುದ್ಧ ಧರ್ಮಾಚರಣೆ ಏನ್ ಕಾನ್ಸೆಪ್ಟ್ ಬರುತ್ತೆ ಅವನಿಗೀಗ. ಇವತ್ತು ನಮಗೆ ಎಲ್ಲಿ ಸೋತಿದ್ದೇವೆ, ಧರ್ಮಾಚರಣೆ ತಪ್ಪಿ ಹೋಯಿತು. ಶುದ್ಧ ಧರ್ಮಾಚರಣೆ ಮಾಡೋರು ಕೂಡ ಪುರಂದರದಾಸರು ಹೇಳಿದ ಹಾಗೆ ಅದು ಹೊಟ್ಟೆಪಾಡಿನ ಧರ್ಮಾಚರಣೆ ಅಷ್ಟೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ, ಬರೀ ಶೋ ಅಷ್ಟೇ. ಸಿನಿಮಾ ನಾಟಕಗಳು ಶೋ ಮಾಡ್ತಾರೆ ಅಂತ ಕೇಳುತ್ತೇವೆ, ಪಾಪ ಅವರೇ ಶೋ ಮಾಡಕ್ಕೆ ಫೀಲ್ಡೆ ಅಂತದ್ದು. ಆದ್ರೆ ಇವತ್ತು ಜ್ಞಾನದಲ್ಲಿ ಸೋಗು ಬಂದ್ರೆ ಅದು ಬಹಳ ಅನ್ಯಾಯ ಅಪಚಾರ. ಅದು ಯಾವುದು ಎಲ್ಲಿ ನಡೆಬಾರದಲ್ಲಿ ನಡೆದ್ರೆ ಅದನ್ನೇ ದುರಂತ ಅಂತ ಕರೆಯೋ. ಇವತ್ತು ಕ್ಲಬ್ನಲ್ಲಿ ಡಿಸ್ಪೇಟ್ ಆಡ್ತಾರೆ ಅಂದ್ರೆ ದುರಂತ ಅಲ್ಲ, ಮಠದಲ್ಲಿ ಡಿಸ್ಪೇಟ್ ಆದ್ರೆ ದುರಂತ ಆಗುತ್ತೆ. ಇದ್ರ ಯೋಚನೆ ಮಾಡಬೇಕು. ಯಾರೋ ಅನ್ಯಾಯ ಮಾಡಿದ್ರೆ ಅಲ್ಲ, ಯಾರು ಮಾಡಬಾರ್ದವ್ರು ಮಾಡಿದ್ರೆ ಭಾರಿ ವ್ಯಥೆ ಆಗುತ್ತೆ ಅಂತ ಒಂದು ದುರಂತ ದುರ್ಯೋಧನ ಕಡೆ ನಡೀತಾ ಇದೆ. ಪಾಂಡವರು ವನದಲ್ಲಿ ಇದ್ದು ಅಷ್ಟು ಮೇಲೆ ಬರ್ತಾ ಇದ್ದಾರೆ. ಭೀಮಸೇನ ಅತ್ಯಂತ ಆಪತ್ಕಾಲದಲ್ಲೂ ಕೂಡ ಧರ್ಮವನ್ನು ಎಷ್ಟು ಸ್ವಲ್ಪ ತಪ್ಪಲಿಲ್ಲ, ಅಲ್ಲ ಸ್ವಲ್ಪನೂ ತಪ್ಪಲಿಲ್ಲ. ಇದು ಭಾರಿ ಆಶ್ಚರ್ಯ, ಸ್ವಲ್ಪನೂ ತಪ್ಪಲಿಲ್ಲ. ಅತ್ಯುತ್ತಮವಾದ ಧರ್ಮವನ್ನೇ ಸದಾಕಾಲ ಮಾಡಿದಂತ ಹಿರಿಮೆ ಭೀಮ ದ್ರೌಪದಿಯರು. ಇಡೀ ಪುರುಷ ಕೋಟಿಯಲ್ಲಿ ಭೀಮಸೇನ, ಸ್ತ್ರೀ ಕೋಟಿಯಲ್ಲಿ ದ್ರೌಪದಿ. ಅದಕ್ಕೆ ಅವರನ್ನ ಜೀವೋತ್ತಮರು ಅಂತ ಹೇಳಿ ಅವರನ್ನು ಕರೆದರೆ ಸ್ತ್ರೀಯ ಜೀವರಲ್ಲಿ ಅತ್ಯುತ್ತಮ ಸ್ತ್ರೀ ಜೀವರು ಅಂದ್ರೆ ದ್ರೌಪದಿ ಭಾರತೀಯರೇ. ಇದು ಅವರ ಜೀವನದ ರೀತಿ. ಆದರೆ ದುರ್ಯೋಧನ ಅಲ್ಲಿಗೂ ಬಿಡಲಿಲ್ಲ, ಮತ್ತೊಂದು ವ್ಯವಸ್ಥೆ ನಡೆದೋಯ್ತು. ಪಾಂಡವರು ಇಷ್ಟೆಲ್ಲ ನೋಡಿದ್ದೇವೆ ಕಳೆದ ಸಲ. ಆಗ ಒಂದು ಸಲ ಪಾಂಡವರೆಲ್ಲ ವನದಲ್ಲಿ ಇದ್ದ ಕಾಲಕ್ಕೆ, ಹಾಗೆ ವನವಾಸ ಮುಂದುವರಿತಿದ್ದ ಕಾಲಕ್ಕೆ ಕೃಷ್ಣನು ಬಂದಾಯ್ತು. ಸತ್ಯಭಾಮಾದೇವಿ ಬಂದರು. ಸತ್ಯಭಾಮ ದ್ರೌಪದಿಯ ಸಂವಾದದೊಳಗೆ ಸ್ತ್ರೀ ಧರ್ಮದ ವಿಶೇಷವಾದ ರಹಸ್ಯವನ್ನೇ ತಿಳಿಸಿಬಿಟ್ಟು ಮಾನಸಿಕವಾದ ಶುದ್ಧಿ ಒಂದು ಕಡೆಗೆ ಮತ್ತು ವ್ಯವಸ್ಥೆಯ ನಿರ್ವಹಣೆ ಇನ್ನೊಂದು ಕಡೆ, ಎರಡು ಮುಖ. ದ್ರೌಪದಿ ಹೇಳಿದರು, ದೇವೋ ಮನುಷ್ಯೋ ಗಂಧರ್ವೋ ಯುವಾಚಾಪಿ ಸ್ವಲಂಕೃತ ದ್ರವ್ಯವಾನ್ ಅಭಿರೂಪೋ ವಾ ನಮೇ ಅನ್ಯ ಪುರುಷೋ ಮತಃ. ನಾನು ಪರಪುರುಷನನ್ನ ಕನಸ ಮನಸ್ಸಿನ ಯೋಚಿಸಿಲ್ಲ. ಇದು ಪಾತಿವ್ರತ್ಯದ ಪರಾಕಾಷ್ಠೆ. ಅದಕ್ಕೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆಯನ್ ನಿತ್ಯಂ ಮಹಾಪಾತಕನಾಶನಂ ಅಂತ ಅದಕ್ಕೆ ಕರೆದಿ. ಇದು ಒಂದು ವ್ಯವಸ್ಥೆ. ಇನ್ನೊಂದು ವ್ಯವಸ್ಥೆ ಅಂತ ಹೇಳಿದರೆ, ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ರಾಜ್ಯದ ವ್ಯವಸ್ಥೆ, ಮಹಾರಾಣಿಯಾಗಿ ಯುವರಾಣಿಯಾಗಿ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಹರೇರ್ ಧರ್ಮ ಹಸಿ ಧರ್ಮ ನಿದರ್ಶನೀಚ. ಜನಗಳಿಗೆ ಧರ್ಮ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜನ ತುಂಬಾ ಗಂಭೀರ ಯೋಚನೆ ಮಾಡೋದು. ನಾವು ಮಾಡೋದು ಪಾರ್ಟ್ ಎ, ಇನ್ನೊಬ್ಬರ ಕೈಲಿ ಮಾಡಿಸೋದು ಪಾರ್ಟ್ ಬಿ. ನಮ್ಮ ಜನ ಗೊತ್ತಿಲ್ಲ, ಎರಡನ್ನೂ ಮಾಡಬೇಕು. ನಾವು ಹಾಗಲ್ಲ, ನಾವು ಮಾಡೋದಿಲ್ಲ, ಇನ್ನೊಬ್ರು ಮಾಡಕ್ ಬಿಡೋದಿಲ್ಲ. ಅದು ಬೇರೆ ಜೊತೆ, ತಾನು ಮಾಡೋದಿಲ್ಲ ಮತ್ತೊಬ್ರು ಮಾಡಕ್ ಬಿಡೋದಿಲ್ಲ ಅಂತ ಹೇಳಿ ಎಷ್ಟು ದುರಂತ. ನೀನು ಮಾಡು, ಇನ್ನೊಬ್ಬರ ಕೈಲಿ ಮಾಡಿಸು ಅಂತ ಹೇಳಿದ್ದ. ಯಾವಾಗಲೂ ಇನ್ನೊಬ್ರಿಗೆ ಯಾತಕ್ಕೆ ಮಾಡಿಸ್ಬೇಕು ಅಂದ್ರೆ, ಎಷ್ಟು ಮಾಡಿದ್ರು ಕೂಡ ನಮ್ದು ಕಡಿಮೆನೆ ಆಗೋದು. ಮಾಡಿಸಿದಾಗ ಪುಣ್ಯ ಜಾಸ್ತಿ ಆಗುತ್ತೆ. ಮತ್ತು ಬ್ಯಾಂಕ್ನಲ್ಲಿ ಒಬ್ಬನೇ ಇಟ್ಕೊಂಡ್ರೆ ಬ್ಯಾಂಕ್ ಮಾಡಕ್ ಬರ್ತಿದ್ದಿಲ್ಲ, ಅಷ್ಟು ಜನ ಸೇರಿದ್ದೆ ಬ್ಯಾಂಕ್ ಮಾಡ್ಲಕ್ಕೆ. ಒಬ್ಬಳೆದ ರಥ ಮುಂದಕ್ಕೆ ಬರೋದಿಲ್ಲ, ತುಂಬಾ ಜನ ಸೇರಿ ಹೇಳ್ದ ಮಾತ್ರ ರಥ ಮುಂದೆ ಬರೋದು. ಜಗತ್ತಿನ ರಥ ಮುಂದೆ ಸಾಗಬೇಕು ಅಂತಿದ್ರೆ ಧರ್ಮಾಚರಣೆ ತುಂಬಾ ಜನ ಮಾಡಬೇಕು. ನೀ ಬರೋ ಎಳಿಬೇಡವ್ ನಾ ಒಬ್ಬನೇ ಎಳಿತೇನೆ ಅಂತ ಯಾರೋ ಅನ್ನೋದಿಲ್ಲ. ಮತ್ತೆ ನೀನು ಬಾ ಅಂತ ಕರೀತಾನೆ, ಬಾ ಎಲ್ಲ ಎಳೆಯೋಣ ಬನ್ನಿ ಅಂತ ಕರೀತಾನೆ. ರಥ ಎಳೆಯುವ ವ್ಯವಸ್ಥೆ ಹಾಗೂ ಹಾಗೆ ಧರ್ಮಾಚರಣೆ ಮಾಡೋಣ ಬನ್ನಿ ಅಂತಾನೆ ಸ್ವಾಗತ ಮಾಡಬೇಕು. ಆ ದೃಷ್ಟಿಯಿಂದ ಭೀಮ ದ್ರೌಪದಿಯರು ನಡೆದಿದ್ದ ರೀತಿ ಹಾಗೆ ಪುರುಷರಿಗೆಲ್ಲ ಧರ್ಮ ಶಿಕ್ಷಣವನ್ನು ಅವರು ಮಾಡಿದರೆ, ದ್ರೌಪದಿ ದೇವಿ ಸ್ತ್ರೀಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಯ ಕೃಷ್ಣಾತು ಆಸೀತ್ ಹರೇಹೇ ಧರ್ಮ ನಿದರ್ಶನೀಚ. ಇದು ಪಾಠ ಮಾಡ್ಕೋಬೇಕು. ನಾನು ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ತುಂಬಾ ಜನ ನೋಡಿ, ಮನೆಯಲ್ಲಿ ಯಾರೋ ಬಂದಿರ್ತಾರೆ, ತಾರು ಸಂಧ್ಯಾವನ್ನೇ ಮಾಡಬೇಕು ಅಂತ ತಿಳ್ಕೊಳ್ಳಿ. ಮನೆಯಲ್ಲಿ ಸ್ವಲ್ಪ ಪಾತ್ರೆ ಇರುತ್ತೆ ಅಂತ ತಿಳ್ಕೊಬೇಡ. ನಾ ಏನ್ ಮಾಡ್ಬೇಕು, ನಾನು ಮಾಡ್ತೇನೆ ನಿಮ್ಗೆ ಅವೇನ್ ಕೊಡ್ತೇನೆ ಅಂತ ಹೇಳ್ಬಾರ್ದು. ಇದ್ದಿದ್ರಲ್ಲೇ ಬೇಗ ಕಾಲ ಬೀರೋ ಬಿಡುತ್ತ ಆಮೇಲೆ, ಇದ್ರಲ್ಲಿ ಬೇಗ ಮಾಡ್ಲಕ್ಕೆ ಬರತ್ತೆ. ಅವ್ರು ಇರೋ ಲೋಟಲ್ಲಿ ತಾನೇ ಇಟ್ಕೊಂಡ್ಬಿಡ್ತಾನೆ, ಇನ್ನೊಬ್ರು ಇಲ್ದ ಮಾಡಿಬಿಡ್ತಾನೆ. ಅದನ್ನ ಗಂಟೆ ಗಂಟೆ ಮಾಡ್ತಾನೆ, ಒಂದಿಷ್ಟು ಮಾಡಿ 5 ಗಂಟೆ 2 ಗಂಟೆ ಮಾಡ್ತಾನೆ. ಯಾಕೆ ಇವ್ರದವನಿಗೆ ಕಾಲಕ್ಕೆ ಅವಕಾಶ ಕೊಡಬಾರ್ದು, ಹಾಗೆ ಮಾಡಬಾರ್ದು. ತಾನು ಹಂಚ್ಕೊಂಡು ಮಾಡ್ಬೇಕು, ನೀವು ಮಾಡಿ ನಾವು ಮಾಡ್ತೇವೆ. ಆ ಭಾವನೆ ಬಂದು ಎಷ್ಟು ಪುಣ್ಯ ಬರುತ್ತೆ. ಇವನೇನೋ ಕೊಡೋದಿಲ್ಲ ಅಂದ್ಬಿಡ್ತಾನೆ, ಬಿಟ್ಟು ಬಿಡ್ತಾನ. ಮರು ದಿವಸ ತಾನೇ ಬಿಟ್ಟು ಬಿಡ್ತಾನೆ, ಬಿಡಿಸ್ತಾ ತಾನೇ ಅಭ್ಯಾಸ ಮಾಡ್ಕೊಂಡ್ಬಿಡಿ. ನಿನ್ನೆ ಹಾಗೂ ಮಾಡಿ, ಇವತ್ತೆ ಬೀಳುತ್ತೆ ಬಿಟ್ರಾಯ್ತು ಅಂತ ಆಮೇಲೆ ಬಿಟ್ಟೇ ಬಿಡ್ತಾನೆ. ಧರ್ಮದ ಬಗ್ಗೆ ಸ್ಫೂರ್ತಿ ಕೊಡಬೇಕು ಯಾವಾಗಲೂ ಕೂಡ. ಯಾಕೆ ಮಾಡ್ತಿ ಅನ್ನಬಾರದು, ಯಾಕೆ ಮಾಡೋದಿಲ್ಲ ಅನ್ನಬೇಕು. ಧರ್ಮಾಚರಣೆ ಯಾಕೆ ಮಾಡೋದಿಲ್ಲ, ಮಾಡು. ಏನು ಏನು ಆಯಿತು ಈ ಜನಕ್ಕೆ, ಮೌನವನೇ ಹಿಡಿದಿಹರು. ನಾರಾಯಣ ಅಂತ ಅನ್ನೋದಿಲ್ವಲ್ಲ, ನಾಲಿಗ್ಯ ಮುರಿಯಿತೋ ನೆಗ್ಗಿಲ ಕೊನೆ ಮುಳ್ಳು ಬಾಲತನದಲ್ಲಿ ಭೂತತಾ ಬಡಿಯಿತೋ ಅಂತ ಪುರಂದರದಾಸರು ಹೇಳ್ತಾರೆ. ಏನಾಗಿದೆ ಇವರಿಗೆ, ನಾರಾಯಣ ಅನ್ನಕ್ಕೆ ಬರೋದಿಲ್ವಲ್ಲ. ಅನ್ನಿಸ್ಬೇಕು, ತಾನು ಅನ್ನಬೇಕು ಇನ್ನೊಬ್ಬರ ಕೈಯಲ್ಲಿ ಅನ್ನಿಸ್ಬೇಕು. ಅದನ್ನೇ ಭೀಮ ದ್ರೌಪದಿಯಲ್ಲಿ ಎದ್ದು ಕಾಣತಕ್ಕಂಥ ಗುಣ. ಆ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದಕ್ಕೆ ಅಷ್ಟು ಮಹತ್ವ ಬಂತು. ತಾನು ಊಟ ಮಾಡ್ತಾನೆ, ದೊಡ್ಡ ಸಮಾರಾಧನೆ ಅಲ್ಲ, ಇನ್ನೊಬ್ರಿಗೆ ಹಾಕ್ತಾನೆ ಆಗ ಸಮಾರಾಧನೆ. ತಾನ್ ತಿಂದ್ರೆ ಸಮಾರಾಧನೆ ಅಲ್ಲ, ಬರೀ ಊಟ ಅಷ್ಟೇ. ಇನ್ನೊಬ್ರಿಗೆ ಹಾಕಿದಾಗ ಹೆಚ್ಚಿನ ಹಾಕ್ತಾ 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 ಹೋದಂತೆ ದೊಡ್ಡ ಸಮಾರಾಧನೆ ಅನಿಸಿದ್ರು. ಎಲ್ಲದರಲ್ಲೂ ಹಾಗೆ ಅನ್ನ ಮಾತ್ರ ತ್ಯಾಗ ಅಲ್ಲ, ಎಲ್ಲದಕ್ಕೂ ತ್ಯಾಗ. ಅದೆಲ್ಲ ದ್ರೌಪದಿ ದೇವಿ ಹೇಳಿದ್ರಂತೆ, ಅದನ್ನ ಸತ್ಯಭಾಮಾದೇವಿ ಭಾರಿ ಮೆಚ್ಚುತ್ತಾರೆ. ಈಕೆ ಮಹಾಲಕ್ಷ್ಮಿ, ಹಾಗೆ ಸಾಕ್ಷಾತ್ ಸರಸ್ವತಿ, ಲಕ್ಷ್ಮೀ ಸರಸ್ವತಿಯ ಸಂವಾದ. ಲಕ್ಷ್ಮೀ ಸರಸ್ವತಿಯರು ನೇರ ಮಾತಾಡಿದಂಥ ದೃಷ್ಟಾಂತ ಅಲ್ಲಿ ಬಂದಿದೆ. ಕೃಷ್ಣ ಕೆಲವು ದಿವಸಗಳ ಕಾಲ ಇದ್ದು ಪಾಂಡವರಿಗೆ ವಿಶೇಷವಾದಂತಹ ಸಂತೋಷ ಉಂಟು ಮಾಡಿ ಮತ್ತೆ ಕಾರಲ್ಲಿಂದ ಹೊರಟಂತೆ. ಅಷ್ಟೊತ್ತಿ ಸರಿಯಾಗಿ ಒಂದು ದಿವಸ ಉಳಿದ ಪಾಂಡವರೆಲ್ಲ ಬೇಟೆಗೆ ಅಂತ ಹೋಗಿದ್ದಾರೆ. ಆಗಲೂ ಅರ್ಜುನ ಬಂದಾದ್ಮೇಲೆ ಕಥೆ ಇದೆ. ಅರ್ಜುನ ಬಂದಿದ್ದಾನೆ ಈಗಾಗಲೇನೆ, ಎಲ್ಲರೂ ದುಷ್ಟ ಮೃಗಗಳನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೊರಟಿದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೆದಿ. ಜಯದ್ರಥ, ಅವನು ಗೊತ್ತು ಈ ದುಶ್ಯಲೆಯ ಗಂಡ. ದುಶ್ಯಲೆ ದುರ್ಯೋಧನಾದಿ 100 ಜನ ಕೌರವರ ತಂಗಿಯು. ಅಂದ್ರೆ ಪಾಂಡವರಿಗೆ ಭಾವಮೈದಿನೇ ಆ ಲೆಕ್ಕದೊಳಗೆ. ಇವರೆಲ್ಲ ನಡತಾನ್ಮಂದ್ರ. ಆದ್ದರಿಂದ ಅವನೇನ್ ಮಾಡಿದನಂತೆ, ಪ್ರಜನ್ ವಿವಾಹಾರ್ಥಂ ಅಸೌ, ಮದುವೆ ಮಾಡಿಕೊಳ್ಳಕ್ಕೆ ಅಂತ ಹೊರಟಿದ್ದಂತೆ. ಇನ್ನು ಅಷ್ಟು ವಯಸ್ಸಾಗಿ ಅದು 70 ಇದ್ದಾರೆ ಆಗಲೇ, ಇನ್ನು ಮದುವೆ ಯೋಚನೆ ಮಾಡ್ತಿದ್ದಂತೆ. ಪಾಪ, ಮದುವೆ ಮಾಡಿಕೊಳ್ಳಕ್ಕೆ ಅಂತ ಹೊರಟಿದ್ದಂತೆ. ಎನ್ ರೂಟ್ ಇದೇ ದಾರಿ ಆಗ್ಬೇಕು ಅವರಿಗೆ. ಪಾಂಡವರಲ್ಲಿ ವಾಸ ಮಾಡ್ತಿದ್ರಲ್ಲ ವನದೊಳಗೆ, ಅಲ್ಲೇ ಬಂದರಂತ. ಉದ್ದೇಶ ಏನು ಗೊತ್ತಂದ್ರೆ ವೈಭವ ತೋರಿಸ್ಕೊಂಡು ಹೋಗ್ಬೇಕು ಇವ್ರ ಮುಂದೆ. ಕೆಲವರು ಇರ್ತಾರೆ, ಇನ್ನೊಬ್ಬರಿಗೆ ತನ್ನ ಸಂಪತ್ತು ತೋರಿಸಿದ್ರೆ ಭಾರಿ ಖುಷಿಯವನು. ದೇವದ್ರಥನಿಗೆ ಆ ಒಂದು ಹುಚ್ಚು, ಅದೇ ಜಾಗದಲ್ಲೇ ಹೊರಟು ಆಶ್ರಮದ ಮುಂದೆ ಬಳಿಯನ್ನೇ ಹೋಗ್ತಾ ಇದ್ದ. ಆಗ ಅವನಿಗೆ ವಿಷಯ ಸಂಗ್ರಹ ಮಾಡಿದ್ದಾಗಲೇನೆ ನೋಡಿಯೂ ಬಿಟ್ಟ, ಓ ಪಾಂಡವರು ಯಾರೂ ಇಲ್ಲ, ದ್ರೌಪದಿ ಒಬ್ಬಳೇ ಇದ್ದಾಳೆ. ಅದು ಎಲ್ಲರೂ ಆಗಿದ ಕಾಲ ದ್ರೌಪದಿ ಮೇಲೆ ಕಣ್ಣು ಹಾಕಿದವರೇನೆ. ಅದಕ್ಕೆ ಕಾರಣ ದ್ರೌಪದಿ ತ್ರಿಲೋಕ ಕೃಷ್ಣ ತ್ರಿಲೋಕ ವನಿತ ಅಧಿಕ ರೂಪಸಾರ ವರ್ಣನೆ ಮಾಡಿದ್ದಾರೆ. ಸತ್ಯ ರುಕ್ಮಿಣಿ ಸತ್ಯಭಾಮೆಯರ ಅನಂತರ ಅವರ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪಗಳು. ದ್ರೌಪದಿಯಂತ ಸುಂದರಿ ಜಯನ್ನ ಜಗತ್ತು ಕಾಣಲೇ ಇಲ್ಲ, ಆದ್ದರಿಂದಾಗಿನೇ ಮಹಾದುಷ್ಟರೆಲ್ಲ ಕಣ್ಣು ಹಾಕಿದವರೇ. ಆದ್ರೆ ಸಾಮರ್ಥ್ಯ ಇರಲಿಲ್ಲ, ಆದ್ರಿಂದ ಎಲ್ಲ ಧನಸ್ಸನ್ನ ಮತ್ಸ್ಯಂತ ಭೇದ ಮಾಡಕ್ಕೆ ಓಡಿ ಹೋಗಿದ್ದವರೇ ಆಗದೇನೆ. ಈಗ ನೋಡಿದರೆ ಯೋಚನೆ ಮಾಡಿದ, ಓ ಪಾಂಡವರು ಯಾರೂ ಇಲ್ಲ, ದ್ರೌಪದಿ ಒಬ್ಬಳೇ ಇದ್ದಾಳೆ, ನಾನು ಯಾಕೆ ಅಪಹರಣ ಮಾಡಬಾರದು ಅಂತ ಯೋಚನೆ ಮಾಡ. ಈ ತಲೆ ಅವರಿಗೆ ಬಂತು, ಎಷ್ಟು ದುಷ್ಟ ಅವರು, ಸಾಮಾನ್ಯ ಪರಸ್ತ್ರೀ ಒಬ್ಬಳೇ ಇದ್ದಾಳೆ, ಆ ಕಡೆ ಹೋಗ್ಲೇಬಾರದು ಮೊದಲು, ಇಲ್ಲ ಅಂದ್ರೆ ಬೇಡ ಆಗಿರ್ ಬರೋದಿಲ್ಲ ಅಂತ. ಇದೇ ಸಮಯ ಅಂತ ಹೋಗ್ಬೇಕಾದ್ರೆ ದುಷ್ಟ ಅಂತ ಆಗಲಿಲ್ಲ ಅವರು. ನೇರವಾಗಿ ಅಲ್ಲಿಗೆ ಬಂದ, ಆಶ್ರಮಕ್ಕೆ ಪ್ರವೇಶವನ್ನು ಮಾಡಿದ. ಇದೆಲ್ಲ ರಾಮಾಯಣಕ್ಕೆ ಹೋಗ್ತೇವೆ ನಾವೀಗ. ರಾವಣ ಹಾಗೆ ಮಾಡಿತ್ತು, ಸೀತೆ ಒಬ್ಬಳೇ ಇದ್ದಾಗ ಅಪಹರಣ ಮಾಡಲಿಕ್ಕೆ ಅಂತ ಬಂದವನು ರಾವಣ, ಅದೇ ದ್ರೌಪದಿ ಒಬ್ಬಳೇ ಇದ್ದಾಗ ಅಪಹರಣ ಮಾಡಕ್ಕೆ ಬಂದವನು ಈ ಜಯದ್ರಥ. ಅವನು ರಾವಣ, ಇವನು ಕೌರವ ದುರ್ಯೋಧನ ರಾಮವೈದ್ಯನ, ಒಂದೇ ರೀತಿ ಇದ್ದ ಸ್ವಭಾವ. ಬಂದ ಶಿರು ಒಬ್ಬ ತನ್ನ ಶಿಷ್ಯನ ಕಳಿಸಿದಂತೆ, ಅಂತ ಅಂತ ಶಿಷ್ಯರು ಇರ್ತಾರೆ ಪಾಪ. ಕೋಟಿ ಕಾಶ್ಯ ಅಂತ ಹೇಳಿ, ಕೋಟಿ ಕಾಶ್ಯ ಅಂತ ಅವನ ಹೆಸರು. ಕಾಶಿ ದೇಶದವನು ಅಂತ ಕಾಶಿ ಕಾಶ್ಯ ಅಂತಿದ್ರು, ಕೋಟಿ ಅಂತ ಅವನ ಹೆಸರು. ಬಿಟ್ಟ ಕೋಟ್ಯಂತರ ಪಾಪ ಮಾಡಿರ್ಬೇಕು, ಅದಕ್ಕೆ ಆ ಹೆಸರು ಬಂದಿರಬೇಕಷ್ಟೇ. ವಿನ್ನಹಕ್ಕೆ ಬಾಯಿಲ್ಲವಯ್ಯ ಅನ್ನಂತ ಅಪರಾಧ ಎನ್ನೊಳಗೆ ಇರಲಾಗಿ ಅಂತ ಹೇಳಿದ ಹಾಗೆ ಮಹಾಪಾಪಿಷ್ಟ ಅವನು. ಅವನೇನ್ ಮಾಡಿದನಂತೆ, ಕಳಿಸ್ತಾನೆ ಹೋಗು ದ್ರೌಪದಿ ಕರ್ಕೊಂಡು ಬಾ ಅಂತ ಕಳಿಸಿದ್ದಾನೆ. ದುರ್ಯೋಧನ ದುಶ್ಯಾಸ್ತನ ಕಳಿಸಿ ದ್ರೌಪದಿ ಸಭೆಗೆ ಎಳ್ಕೊಂಡು ಬಾ ಅಂತ ಹೇಳಿದ್ನಲ್ಲ, ಆ ಟೈಪ್ ಇತ್ತು. ಅವ್ರು ಕಳಿಸಿ ಅವ್ರು ಬಂದಂತ, ಬಂದ್ಬಿಟ್ಟು ದ್ರೌಪದಿಯನ್ನ ಅವ್ ಹೇಳಿದ ಮಾತನ್ನು ಕೇಳಬೇಕು ಅವನು ಪಾಪಿಷ್ಟ. ಬಂದವನೇ, ದ್ರೌಪದಿ ಜಯದ್ರಥ ಕರೀತಾನೆ ಬಾ, ಈ ದೊಡ್ಡ ಆರ್ಡರ್ ಇವಂದು, ಇದು ಮಹಾಮೂರ್ಖ ಇವರು. ದ್ರೌಪದಿ ಯಾವನ ಜಯದ್ರಥ, ಹೋಗಯ್ಯ ಬರದಿಲ್ಲ ಅಂತ ಹೇಳಿದ್ರೆ ಕೇಳಿದ ಎಳಿಲಕ್ಕೆ ಹೋದ್ರೆ. ಆ ದ್ರೌಪದಿ ದೇವಿ ಒಂದ್ಸಲ ಕೈ ಹಿಂದಕ್ಕೆ ಎಳ್ಕೊಂಡ್ರೆ ದಪ್ಪದ ಎಚ್ಚರ ತಪ್ಪಿ ಬಿಡ್ತಾನೆ ಲೆಕ್ಕ ಹಾಕಿ. ದ್ರೌಪದಿಯ ಸಾಮರ್ಥ್ಯ ಎಷ್ಟಿತ್ತು ಅಂದ್ರೆ ಆ ಕ್ಷಣಕ್ಕೆ ಎಚ್ಚರ ತಪ್ಪಿ ಬಿಡ್ತಾ ಇದ್ದ. ಈ ರೀತಿ ದುಶ್ಯಾಸನ ಮಾಡಬಹುದಾಗಿತ್ತು ದ್ರೌಪದಿ ದೇವಿ. ಸ್ವಲ್ಪ ವ್ಯತ್ಯಾಸ ಗಮನಿಸಬೇಕೀಗ. ಸಭೆ ತುಂಬಿದ ಸಭೆಯಲ್ಲಿ ಸೀರೆ ಎಳಿಲಕ್ಕೆ ಅಂತ ಬಂದ್ರೆ ದ್ರೌಪದಿ ಹಾಗೆ ಮಾಡೋದಿಲ್ಲ. ಇಲ್ಲಿ ನೋಡಿದರೆ ತಾನು ಜೋರಾಗಿ ದಪ್ಪದ್ದು ಬಿಡ್ತಾನ, ಯಾಕೆ ಹೀಗೆ ಮಾಡಿದ್ದು ಅಂತ ಪ್ರಶ್ನೆ. ನಮ್ಮಿದಾನ ಯೋಚನೆ ಮಾಡೋ ಅಭ್ಯಾಸ ಇಟ್ಟಿಲ್ಲ, ಅದು ಬರೀ ಭಯ ಅಭ್ಯಾಸನೇ ಜಾಸ್ತಿ. ಆದ್ರಿಂದ ಏನ ನೋಡಿದ್ರ ಅಲ್ಲಿ ಹಾಗೆ ಹೀಗೆ ಮಾಡ್ಬೇಕಾ ಈಗ ಇರೋ ಪ್ರಶ್ನೆ ಕೇಳುತ್ತ. ಅಲ್ಲಿ ಕಾರಣ ಇದೆ, ಅಲ್ಲಿ ಯಾಕೆ ಹಾಗೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ಭೀಮಸೇನ ಪಾಂಡವರೆಲ್ಲ ಎದುರಿಗಿದ್ದಾರೆ, ಅವ್ರ ಜವಾಬ್ದಾರಿಯ ತಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲಿ ಅಂತವ್ರು ಯಾರೂ ಇಲ್ಲ, ತಮ್ಮದೇ ಜವಾಬ್ದಾರಿಯ. ಎಷ್ಟು ವ್ಯತ್ಯಾಸ ಇದೆ ಈಗ, ಇನ್ನೊಬ್ಬರಿದ್ದ ಕಾಲಕ್ಕೆ ನಡ್ಕೊಳ್ಳೋ ರೀತಿ ಬೇರೆ, ಒಬ್ಬರೇ ಇದ್ದ ಮಾಡೋ ರೀತಿ ಬೇರೆ. ಅದನ್ನೆಲ್ಲ ಯೋಚನೆ ಮಾಡಿ, ಅದೇ ಧರ್ಮ ಅಂದ್ರೆ ಹಾಗೇನೆ. ಇನ್ನೊಬ್ರು ಇದ್ದ ಕಾಲಕ್ಕೆ ಅವ್ರ ಜವಾಬ್ದಾರಿ ಅಂತ ನೇರ ಶಾಸನ ಗಲಾಟೆ ಮಾಡ್ತಾರೆ. ಯಾರೋ ಬಂದು ಮೇಷ್ಟ್ ಇರ್ತಾರೆ, ಹುಟ್ಟು ಸುಮ್ಮನೆ ಇರ್ತಾರೆ, ಮೇಷ್ಟ್ ಜವಾಬ್ದಾರಿ ಸುಮ್ಮನೆ ಇರೋರು. ಅವ್ರು ಸುಮ್ಮನೆ ಇರಿಸ್ಬೇಕಾದ್ರೆ ಗೆಟ್ ಔಟ್ ಅವರ್ ಅನ್ಬೇಕು, ಇವರೇನು ಮಾಡ್ಬೇಕಾಗಿಲ್ಲ. ಮೇಷ್ಟ್ ಇದ್ರ ಕಾಲಕ್ಕೆ ಮಾಡಿದ್ರೆ ಆಗ ಬಂದು ಮಾನಿಟರ್ ಬಂದು ನೋಡ್ತಾನೆ, ಹೇ ಗಲಾಟೆ ಮಾಡಬೇಡಿ ಅಂತ ಹೇಳಿ. ಅವ್ರಿದ್ದ ಇಲ್ದೇ ಇದ್ದಾಗ ಅವ್ನ ಕೆಲಸ ಹೊತ್ತಿದ್ದಾಗ ಮೈ ವೇಷ್ಟ್ರೆ ಮಾನಿಟರ್ ಮಾಡಕ್ ಹೋಗ್ಬಾರದು. ಮತ್ತೆ ಅವನೇ ಉಳಿದ ಹುಡುಗರ ಮೇಲೆ ತನ್ನ ದರ್ಬಾರ ಆಗ್ತದೆ. ಇದನ್ನ ಧರ್ಮದ ಒಂದು ವ್ಯವಸ್ಥೆ ಇದ್ರೆ ಹಾಗೆ. ಅದಕ್ಕೆ ಅಲ್ಲಿ ಅವರೆಲ್ಲ ಇದ್ದಿದ್ರಿಂದ, ಅದು ಭೀಷ್ಮದ್ರೋಣಾದಿಗಳು ಬೇರೆ ಇದ್ದಾರೆ, ಅಷ್ಟು ಜನರ ಮಧ್ಯೆ ನಡೆದಾಗ ಅವರೆಲ್ಲ ನೋಡ್ಬೇಕು ಆ ಮಾತನ್ನು. ಆದ್ರೆ ಅವರ ಅಲ್ಲೂ ಭೀಮಸೇನ ಹೊರತು ಎಲ್ಲರೂ ದಾರಿ ತಪ್ಪಿದವರೇನೆ. ವಿದುರರಿಗೆ ಮಾಡಕ್ಕೆ ಅಸಾಧ್ಯವಾಯಿತು, ಅಸಮರ್ಥನಾಗಿದ್ದ. ಇಲ್ಲಿ ನೋಡಿದ್ರೆ ಬೇರೆ ಯಾರು ಇಲ್ಲ, ಧೌಮ್ಯರಿದ್ರಂತಷ್ಟೇ, ಅವರೇನು ಮಾಡಾಗಿಲ್ಲ. ಆಚಾರ್ಯರು ಅಷ್ಟೇ, ಪಾಪ ಪುರೋಹಿತರು, ಅವ್ರಿಗೇನು ಸಾಧ್ಯ ಇಲ್ಲ. ಆ ಜೋರಾಗ ತಪ್ಪಂತೆ ಬಿಡ್ತಾನ ಕೋಟಿ ಕಾಶ್ಯ. ಆಮೇಲೆ ಜಯದ್ರಥ ನೋಡ್ತಾನೆ, ಆಗ ತಾನೇ ಬಂದನಂತೆ. ಅದು ಪಾಠ ಕಲೀಲಿಲ್ಲ, ಅದು ಇಂಪಾರ್ಟೆಂಟ್. ಇವನಿಗೆ ಆದ ಶಿಕ್ಷೆ ತನಗಾಗುತ್ತೆ ಅಂತ ಯೋಚನೆ ಮಾಡಬೇಕೋ ಬೇಡ, ಪಾಠ ಕಲೀಲಿಲ್ಲವಂತೆ, ಕಷ್ಟ ಬಂದಂತೆ. ಆಗ ದ್ರೌಪದಿ ನೋಡ್ತಾರೆ, ಮಹಾಪಾಪಿಷ್ಟ ಇವನು, ಸಂಬಂಧಿ ಬೇರೆ, ಅದೊಂದು ದೊಡ್ಡ ದುರಂತ ಅದು ಬಂತು. ಇಂಥ ಪಾಪಿಷ್ಟನನ್ನ ನಿಗ್ರಹ ಮಾಡೋದು ಈ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಧೌಮ್ಯರಿಗೆ ಧೌಮ್ಯರೇ ಬನ್ನಿ, ಅವನ ರಥ ಹತ್ತೋಣ, ನಾವು ಕೂಗೋಣ ಪಾಂಡವರನ್ನ ಅಂತ ಹೇಳಿ ರಥ ಹತ್ತುತ್ತಾ ಭೀಮಸೇನ ಅರ್ಜುನ ಅಂತ ಕೂಕೊಂಡ್ರು. ಭೀಮಸೇನ ಅರ್ಜುನ ಹೆಸರು ಹೇಳಿದ್ರಂತೆ. ನಮಗೆಲ್ಲ ತತ್ವ ಇದು ಒಂದು, ಪರಸ್ತ್ರೀಯರಿಂದ ಪ್ರಸಂಗ ಒದಗಿದಾಗ ಭೀಮಸೇನನ್ನು ಸ್ಮರಣೆ ಮಾಡಿಕೊಳ್ಳಿ. ಎಲ್ಲ ಭೀಮನ ಸ್ಮರಣೆ ಮಾಡಿದ ಮೇಲೆ ಬಿಟ್ಟು ಹೋಗದೆ, ಭಯ ಬಿಟ್ಟು ಹೋಗೋದಿಲ್ವಾ, ಅಂಜಿಕಿನ್ಯ ಆತ ಕಯ್ಯ. ಅದಕ್ಕೆ ಒಳ್ಳೆ ಮಾತಿದು ಒಂದು, ಅಂದ್ರೆ ಪುರುಷರಾದ್ರೆ ವಾಯುಸ್ತುತಿ, ಸ್ತ್ರೀಯರಾದ್ರೆ ಬದ್ಧನಾಮ ಹೇಳಿದರೆ ಖಂಡಿತ ಪರಿಹಾರವಾಗ್ತದೆ. ಆ ಕಾಲ ಭೀಮ ಅರ್ಜುನ ಅಂತ ಹೇಳಿದ್ದು ಅಷ್ಟೊತ್ತಿಗೆ ಅವ್ರು ಬಂದೇ ಬಿಟ್ರಂತ ಪಾಂಡವ. ಇದು ಹೇಗೆ ಗೊತ್ತಾಯ್ತು ಅಂತ ಪ್ರಶ್ನೆ, ಮೊಬೈಲ್ ಇಟ್ಕೊಂಡಿದ್ರ, ಇದೊಂದು ಪ್ರಶ್ನೆ ಇದು. ತಕ್ಷಣ ಹೇಗೆ ಗೊತ್ತಾಗಿ ಬಿಡುತ್ತೆ ಇವರಿಗೆಲ್ಲ, ಇವತ್ತು ನೋಡಿ 100 ವರ್ಷಗಳಿಂದ ಹೇಳಿ ಏನು ಅರ್ಥ ಆಗಿ ಇವತ್ತು ನಮ್ಗೆ ಅರ್ಥ ಆಗುತ್ತೆ. ಹಿಂದಿನ ಕಾಲ ಫೋನ್ ಬಂದ್ರೆ ಎಷ್ಟೋ ಬದಲಾವಣೆ ಆಗೋಯ್ತು, ಈ ಮೊಬೈಲ್ ಬಂದ್ಮೇಲೆ ಅಂತೂ ಏನು ಯೋಚನೆ ಇಲ್ಲ. ಇದು ಎಷ್ಟು ತಂತ್ರಜ್ಞಾನ ಮುಂದುವರೆದ ಆಶ್ಚರ್ಯವೇ ಆಶ್ಚರ್ಯ. ನಮ್ಮ ಈ ವಿಜ್ಞಾನಿಗಳ ತಂತ್ರಜ್ಞಾನ ಎಷ್ಟಿದ್ರೆ ದೈವಿಕ ತಂತ್ರಜ್ಞಾನ ಹೇಗಿರಬೇಕು? ಮೆಸೇಜ್ ಹೇಗೆ ಹೋಯಿತು ಪಾಂಡವರಿಗೆ ಬಹಳ ಮುಖ್ಯ. ಇವ್ರು ಕೂಗ್ತಾ ಇದ್ದಾರೆ, ಅವ್ರು ಬಂದ್ರು, ಹೇಗೆ ಬಂದ್ರು? ಭೀಮಸೇನಿಗೆ ಕೇಳಿಸುತ್ತೆ, ವಾಯುದೇವರಿಗೆ ಕೇಳಿಸುತ್ತೆ ಬಿಡಿ, ಉಳಿದವ್ರಿಗೆ ಕೇಳಿಸಕ್ಕೆ ವಾಯುದೇವರು ಬೇಕು. ಈ ಮಧ್ಯೆ ಇದುವರೆಗೆ ಗಾಡಿಯಿಂದ ಕೆಲಸಕ್ಕೆ ಯಾರಿಗ ಕೂಲಕ್ಕೂ ಬರೋದಿಲ್ಲ, ಕೆಲಸದೂ ಇಲ್ಲ. ಅದು ಸೈನ್ಸೇ ಪ್ರೂವ್ ಮಾಡಿಬಿಟ್ಟಿದೆ. ಈಗ ಮೀಡಿಯಾ ಮೇಲೆ ಅವರು ಸೌಂಡ್ ಟ್ರಾವೆಲ್ ಮಾಡೋದಿಲ್ಲ ಅಂತ ಗೊತ್ತಿದೆ. ಇವರು ವಾಯುದೇವರಿಗೆ ಕೇಳಿಸಿದ್ದು ಸರಿನೇ, ಅರ್ಜುನಾದಿಗಳು ಹೇಗೆ ಕೇಳಿಸ್ತು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಅಲ್ಲಿ ದುಶ್ಶಕರಗಳನ್ನ ಕಂಡ್ರಂತ, ಇದು ಮುಖ್ಯ. ಅದೇ ಮೆಸೇಜ್ ಅದು ಬಂತು, ಶಕರಗಳನ್ನ ನೋಡಿದರೆ ಓ ಯಾರೋ ದುಷ್ಟ ಆಕ್ರಮಣಕ್ಕೆ ಬಂದ ಕಾಣುತ್ತೆ ನೋಡಿ. ದೈವಿಕವಾದಂತ ಮೆಸೇಜ್ ಕೊಡೋ ಕ್ರಮ ಇದು. ಇವತ್ತು ನಮ್ಮ ಕಾನ್ಸೆಪ್ಟ್ ಹೊರಟೋಗ್ಬಿಡ್ತದು. ಹಿಂದಿನ ಕಾಲಕ್ಕೆ ಮಳೆ ಬರುತ್ತೋ ಇರೋದೋ ನೋಡಿ ಹೇಳ್ತಿದ್ರು ರೈತರು, ಹೇಳ್ತಿದ್ರು ಮಳೆ ಬಂದೇ ಬರುತ್ತೆ ಅಂತ ಹೇಳಿ. ಅಷ್ಟು ಯಾರು ಬಂದೇ ಬರ್ತಿತ್ತು ಮಳೆ, ಬರೋದಿಲ್ಲ ಬರೋದಿಲ್ಲ ಕೆಲವು ಅಂತ. ಇನ್ನೇನು ಮಳೆ ಬರುತ್ತೆ ಎಂಬಷ್ಟು ವಾತಾವರಣ ಹಳ್ಳಿಗಳಲ್ಲಿ ಸುರಿಯುತ್ತ ಹಳ್ಳಿ ನೋಡಿ ಎಲ್ಲ ಬರದೆ ಮಳೆ ಬರೋದಿಲ್ಲ ಬಿಡಿ ಅಂತ ಹೇಳಿದ್ರು ತಕ್ಷಣ. ಇವ್ರು ಸುಮ್ಮನೆ ಹೇಳೋದಲ್ಲ, ಅದು ಇವ್ರು ನಮ್ಮ ಹವಾಮಾನ ಡಿಪಾರ್ಟ್ಮೆಂಟ್ ಹೇಳ್ತಿರ್ತಾರೆ. ಭಾರಿ ಮಳೆಯಿಂದ ಸಾಮಾನ್ಯದವರಿಗೆ ಆಗುವ ಸಂಭವ ಇದೆ ಅಂತ ಸುದ್ದಿ. ಇದು ಯಾವ ಸೈನ್ಸ್ ಇದು? ಒಂದು ಅದ್ರ ಯಾರು ಬೇಕಾದ್ರೆ ಹೇಳ್ತೀವಿ ಹೇಳೋದಿಲ್ಲ. ಭಾರಿಯಿಂದ ಸಾಧಾರಣದವರಿಗೆ ಮಳೆ ಆದರೂ ಆಗಬಹುದು ಅಂತ ಹೇಳಿದ್ರೆ ಇಷ್ಟಕ್ಕೆ ಏನ್ ಹೇಳ್ಬೇಕು? ಇದಕ್ಕೆ ನಿಜವಾದ ಅರ್ಥದೊಳಗೆ ಇದ್ಯಾವ ಮೆಸೇಜು ಹಳ್ಳಿ? ಅವ್ನು ಗ್ಯಾರಂಟಿ ಹೇಳ್ತಾ ಇನ್ನೇ ಗ್ಯಾರಂಟಿ ಮಳೆ ಇಲ್ಲ, ಏನಿಲ್ಲ ನೀವು ಒಂದು ಹೋಗಿ ಪರವಾಗಿಲ್ಲ ಮಳೆ ಬರೋದಿಲ್ಲ. ಅದು ನೋಡಿ ಈ ಕಡೆ ಮಿಂಚುತ್ತೆ ಅಂತ ಹೇಳ್ತಾ ಇದ್ದ, ಈ ಕಡೆ ಮಿಂಚುತ್ತೆ ಮಳೆ ಬರೋದಿಲ್ಲ. ಇದೆಲ್ಲ ಸೈನ್ಸ್ ಹೊರಟೋಗ್ಬಿಟ್ಟಿದೆ. ಇವತ್ತಿನ ದಿವಸ ಕೆಲವು ದಿಕ್ಕೆಲ್ಲ ಮಿಂಚು ಮಾಡಿ ಮಳೆ ಬಂದ್ರೆ ಏನ್ ಮಾಡಿ ಮಳೆ ಬರೋದೇ ಇಲ್ಲ, ಕೆಲಸ ಹೋಗ್ಬೇಡಿ ಮಳೆ ಬಂದ್ಬಿಡುತ್ತೆ ಅಂತ ಏನ್ ಕ್ಲಿಯರ್ ಇರುತ್ತೆ. ಒಂದು ಚೂರು ಮೋಡ ಏನಿರ ಅವ್ರು ಹೇಳ್ತಾ ಇಲ್ಲ ಇಲ್ಲ ಈ ಕಡೆ ಮಿಂಚುತ್ತೆ, ಸ್ವಲ್ಪ ಮಳೆ ಬಂದೇ ಬಿಡುತ್ತೆ. ಇದೆಲ್ಲ ಒಳ್ಳೆ ಅಪೂರ್ವಪೂರ್ವವಾದ ಜ್ಞಾನ ಇದು. ಯಾವ ಮಳೆ ಬಂದ್ರೆ ವರ್ಷ ಪೂರ್ತಿ ಹೇಗಿರುತ್ತೆ ಇದೆಲ್ಲ ಗೊತ್ತಿರ್ತಿತ್ತವ್ರಿ. ಯಾವ ಮಳೆ ಬರಬೇಕು, ಯಾವ ಮಳೆ ಬರಬಾರದು, ಇದೆಲ್ಲ ಬಾಯ್ಪಾಠ. ಹಳ್ಳಿ ಅರಿಗೆ ಓದ್ದವರೆಲ್ಲ ಬರದವರಲ್ಲ. ಈ ಆ ರೀತಿಯಲ್ಲಿ ಜನಕ್ಕೆ ಜ್ಞಾನ ಅಂಬೋದು ಈ ರೀತಿ ಸೂಚನೆಗಳೇ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿ. ಅದನ್ನ ಅರ್ಥ ಮಾಡಿಕೊಂಡ್ರೆ ಮನೆಗೆ ಇವ್ರು ಯಾರೋ ಬಂದೇ ಬರ್ತಾರೆ, ಈ ರೀತಿ ಆಗ್ತಾ ಇದೆ ಮನೆಯವರಿಗೆ ಅಂತ ಹೇಳ್ತಾ ಇದೆ. ಒಳ್ಳೆ ಸುದ್ದಿ ಬರುತ್ತೆ ಈ ಪ್ರಸಂಗ ಬಂದಿದ್ರಿಂದ, ಮತ್ತೇನೋ ಕಟ್ ಸುದ್ದಿ ಬರುತ್ತೆ ಹೀಗಾಗಿಬಿಡ್ತು. ಇವೆಲ್ಲ ಮನೆ ಹೆಂಗಸರಿಗೆ ಗೊತ್ತಿರ್ತಿತ್ತು. ಮನೇಲಿ ಸಾಮಾನ್ಯ ಅಡಿಗೆ ಮಾಡೋರು ಇದನ್ನ ನೋಡ್ಕೊಂಡು ಹೇಳ್ತಾ ಇತ್ತು. ಇವತ್ತು ಅದೆಲ್ಲ ಅಡಿಗೆ ಅಲ್ಲಿತ್ತು ಮಾಡೋದೇ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಗ್ಯಾಸ್ ಬರೋದೇ ಎಲ್ಲ ಮಣ್ಣಿಲ್ಲ, ಅದರಿಂದ ಗೊತ್ತೇ ಆಗೋದೇ. ಅವಲ್ಲಿ ಆ ಫ್ಲೇಮ್ ನೋಡ್ಕೊಂಡು ಹೇಳ್ತಾ ಇದ್ರು ಇವತ್ತು ಯಾರೋ ಬರ್ತಾರೆ. ಇಷ್ಟರ ಮಟ್ಟಿಗೆ ಅದ್ರಲ್ಲಿ ವ್ಯಸ್ತಿ, ಯಾಕೆ ಜನಗಳ ಭೇದ ಇದೆ. ದಿವಸ ಅದೇ ಆಗ್ನೆ ಆಗಿರೋ ವ್ಯತ್ಯಾಸ ಕಾಣುತ್ತೆ ಅದರೊಳಗೆ, ವ್ಯತ್ಯಾಸ ಯಾವ ಇಂಡಿಕೇಟ್ ಮಾಡುತ್ತೆ ಅಂತ. ಅಂತ ಒಂದು ತತ್ವಜ್ಞಾನ ಹೊರಟೋಗ್ಬಿಟ್ಟಿದೆ ಅವರಿಗೆ. ಅದು ಗೊತ್ತಾಯ್ತಂತೆ, ಮೊದಲೇ ದೇವತೆಗಳ ಜೊತೆಗೆ ಅವರೆಲ್ಲ ಸಾಮಾನ್ಯರಲ್ಲ, ಸಾಕ್ಷಾತ್ ಇಂದ್ರ ಯಮ ಅಶ್ವಿನಿ ದೇವತೆಗಳು, ಭೀಮಸೇನ ಸಾಕ್ಷಾತ್ ವಾಯುದೇವರು. ಸಾಮಾನ್ಯ ಶಾಸ್ತ್ರಜ್ಞರಾದವರು ಅನುಭವ ಇದ್ದವರಿಗೆ ಶಕ್ತಿಗಳ ಜ್ಞಾನ ಬರೋದಾದ್ರೆ ಅಲ್ಲಿ ಬಂದಿದ್ದೇನು ಆಶ್ಚರ್ಯ ನೋಡಿ. ಆ ಕ್ಷಣಕ್ಕೆ ಬಂದೇ ಬಿಟ್ರಂತ, ಕೇಳಿ ಬಂದಿದ್ದು ಇವರು, ತಿಳಿದು ಬಂದಿದ್ದವರು, ಈ ಶಕರಗಳಿಂದ ಬಂದಿದ್ದವರು ಎಲ್ಲ ಸೇರಿ ಅವರು ಅಲ್ಲ ಒಬ್ಬ ಭೀಮಸೇನ ಗೊತ್ತಾಗಿ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ, ಇಲ್ಲ ಬೇರೆ ಬೇರೆ ದಿಕ್ಕಿನಲ್ಲಿ ಇದ್ರು, ಒಂದೇ ದಿಕ್ಕಿಗೆ ಬೇಟೆಗೆ ಹೋಗಿದ್ದಿಲ್ಲ ಅವರು, ಬೇರೆ ಬೇರೆ ದಿಕ್ಕಿಗೆ ಹೋಗಿದ್ರು. ಆದ್ರಿಂದ ಎಲ್ಲರಿಗೂ ಸಪರೇಟ್ ಸಪರೇಟ್ ಆಗಿ ಗೊತ್ತಾಯ್ತು ಅದು ವಿಶೇಷ. ಆ ಸೂಚನೆ ನೋಡಿದ ತಕ್ಷಣ ಎಲ್ಲರೂ ಸರದ ಬಂದು ಸೇರ್ಕೊಂಡ್ರಂತೆ. ಆಗ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ, ನೋಡಿದ ಜಯದ್ರಥ ನೋಡಿದರಂತೆ. ಆ ಗಾಬರಿ ಶುರುವಾಗಿದೆ, ದ್ರೌಪದಿ ಹೇಳಿದರಂತ, ನೋಡು ಇಂದ ನಮ್ಮ ಯೋಚನೆ ಇಲ್ಲ ಅಂತ ರಥದಿಂದ ಕೆಳಗೆ ಹಾರಿದ್ದು. ಧೋಮ್ಯರೆ ನೀವು ಬನ್ನಿ ಅಂತ ಕರೆದಿದ್ದು ಹೊರಟಿದ್ದಕ್ಕೆ ದ್ರೌಪದಿ ತಾವೊಬ್ಬರೇ ಹತ್ತಿಲ್ಲ, ಸಾಧ್ಯರನ್ವೇಹಿ ಮಾಯಿತಿ, ದ್ರೌಮ್ಯರೆ ಜೊತೆಗೆ ಬನ್ನಿ ನೋಡಿ. ಇದರಿಂದ ಯಾವ ಆರೋಪ ಯಾರು ಮಾಡೋ ಸಂಭವನೇ ಇಲ್ಲ. ಇನ್ನೊಬ್ಬ ಅತ್ಯಂತ ಪುರೋಹಿತರು ಅಂತ ಹೇಳಿದ್ರೆ ಅಷ್ಟು ಪೂರ್ಣ ಜವಾಬ್ದಾರಿ ಹೊತ್ತಂತ ರಕ್ಷಣೆ ಜವಾಬ್ದಾರಿ ಹೊತ್ತಿದ ಪುಣ್ಯಾತ್ಮರು. ಅವ್ರನ್ನ ವ್ಯವಸ್ಥೆಯನ್ನು ಆಪತ್ಕಾಲದಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡ್ತಾರೋ, ಆಪತ್ಕಾಲದಲ್ಲಿ ಯಾವ ರೀತಿ ವರ್ತಿಸಬೇಕು ಅಂತ ತೋರಿಸಿ ಅವ್ರು ಬರ್ತಿಲ್ಲಕ್ಕೆ ಕೆಳಗಿಡದು ಅಲ್ಲಿಂದ ಹೊರಟುಬಿಟ್ರು. ಧೌಮ್ಯರು ದ್ರೌಪದಿ ಹೊರಟೋದರು. ಆ ಜಯದ್ರಥ ಆಗ ನೋಡಿದ ಇಷ್ಟೊತ್ತಿಲ್ಲದ ಬುದ್ಧಿ, ಅದೇನು ನಿಜವಾದ ಬುದ್ಧಿ ಅಲ್ಲ, ಪ್ರಾಣಭಯ. ಆಗ ಓಡಕ್ಕೆ ಶುರು ಮಾಡಿದ ಜೊತೆ ಸೈನ್ಯ ಬೇರೆ, ಅವನ ಹಿಂದೆ ದೊಡ್ಡ ಸೈನ್ಯ, ದೌರ್ಜನ್ಯದ ಪರಾಕಾಷ್ಠೆ ಅದೆಲ್ಲ ಕೂಡ ಜೋರ ಹೋಲಕ್ಕೆ ಶುರು ಮಾಡುತ್ತಾರೆ. ಹಾಗೆ ರಕ್ಷಿಕೊಂಡು ಹೋದ್ರಂತೆ ಭೀಮಸೇನ. ಯಾವ ವೆಹಿಕಲ್ ಬೇಕು? ಲಂಕೆಗೆ ಹಾರಿದ ಹನುಮಂತನೇ ಆದ ಅವರಿಗೆ ಯಾವ ವೆಹಿಕಲ್ ಬೇಕಾಗಿದೆ? ಬರೀ ಕಾಲಿಂದನೇ ಓಡಿದ್ದಷ್ಟೇ. ಅಷ್ಟು ಜೇತ್ರದ ಸಿಕ್ಕಾಯ್ತು ಅಷ್ಟೊತ್ತಿ. ಅವ್ರು ಕೆಳಗೆ ಹಾರಿದ್ದಂತೆ ಪ್ರಾಣಭಯ, ಓಡಕ್ಕೆ ಶುರು ಮಾಡ್ತಾ ಇದ್ದಾನೆ. ಜೋರ ಓಡ್ಕೊಂಡು ತಪ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು ಮದುವೆಗೆ. ಆಗಿದ್ದು ಇನ್ನೊಂದು ಮದುವೆ ಆಯ್ತು ಅಷ್ಟೇ, ಮದುವೆ ಮಾಡಿಬಿಡ್ತಾನೆ ನೋಡಿ ಅಂತಾರಲ್ಲ ಆ ಟೈಪ್ ಆಯ್ತು. ಅದೇನು ಮುಂದೆ ಹೋಗ್ತಾ ಭೀಮಸೇನ ಹೋಗಿ ಒಂದು ಎರಡು ಮೂರು ಹೆಜ್ಜೆಲ್ಲ ಹಿಡಿದಾಕಿದ್ದಾಯ್ತಂತೆ. ಅಷ್ಟೆಲ್ಲ ಕಷ್ಟಪಟ್ಟು ನೋಡೋದು ಒಂದೇ ಹೆಗ್ಗೆ ಅಂತ ಹಿಡಿದು ನಿಲ್ಲಿಸಿದ್ರೆ ಅರ್ಜುನ ಆ ರಥವನ್ನು ಪುಡಿಯೇ ಮಾಡಿ ಹಾಕಿ ಬಿಡ್ತಾನೆ. ಭೀಮಸೇನ ಅವನನ್ನು ಹಿಡಿತಾನೆ. ದೊಡ್ಡ ಯುದ್ಧನೇ ನಡೆಯುತ್ತೆ ಆ ಯುದ್ಧ. ಇವ್ರ ಮುಂದೆ ಏನು ದೊಡ್ಡ ಯುದ್ಧ ಅಲ್ಲ, ಅವರಿಗಂತೂ ಅವನ ಇನ್ನೊಂದು ಭಯ ಇದು. ಇಷ್ಟು ದೊಡ್ಡ ಸೈನ್ಯದ ನನ್ನೇನು ಮಾಡ್ತಾರೆ ಅಂತ ಅಹಂಕಾರ ಇತ್ತು ಅವ್ರು. ನಮ್ಮ ಜನ ಹಾಗೆ ಇಷ್ಟು ದೊಡ್ಡ ದುಡ್ಡು ಇದೆ, ಇಷ್ಟು ಆಸ್ತಿ ಇದೆ, ಪಾಸ್ತಿ ಇದೆ, ಯಾರು ಕೇಳ್ತಾರೆ ಅದನ್ನೆಲ್ಲ ಕೂಡ. ಮನುಷ್ಯ ಯಾವುದೋ ಕಾಪಾಡುತ್ತೆ ಅಂತ ತಿಳ್ಕೊಡುತ್ತಾನೆ. ಅದ್ಯಾವುದು ಕಾಪಾಡೋದಿಲ್ಲ. ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ಏನೂ ಇಲ್ಲದೆ ಪಾಂಡವರು ಗೆಲ್ತಾರೆ, ಎಲ್ಲ ಇದ್ದವರು ಸೋಲ್ತಾನೆ. ಅವನ್ನೆಲ್ಲ ಎಕ್ಸ್ಟರ್ನಲ್ ಫೋರ್ಸ್ ಅಷ್ಟೇ, ಇವ್ರ ಶಕ್ತಿ ದೈವಿ ಸಂಪತ್ತು, ಒಳಗಿರ್ತಕ್ಕಂಥ ಶಕ್ತಿ ಹಿಡಿದು ಅವನ್ನ ಎತ್ಕೊಂಡು ಬಂದು ದ್ರೌಪದಿ ಕಾಲತ್ತು ಹಾಕಿದ್ರು. ಎಷ್ಟು ಸಂಕಟ ಆಗಿರ್ಬೇಕು ಅವನಿಗೆ ಯೋಚನೆ ಮಾಡಿ, ಬುದ್ಧಿ ಬರಬೇಕೋ ಇಲ್ಲೋ, ಬುದ್ಧಿ ಬರಲಿ ಅಂತಾನೆ ಎತ್ಕೊಂಬಂದು ಹಾಕ್ತಾ ಇದ್ದಾರೆ. ಈಗ ನಮಗೆ ಅರ್ಥ ಆಗುತ್ತೆ, ಇದ್ರೆ ರಾಮಾಯಣಕ್ಕೆ ಮತ್ತೆ ಹೋಗ್ಬೇಕು. ಅಲ್ಲೇನಾಯ್ತು, ರಾಮದೇವರು ಇರಲಿಲ್ಲ, ಅಪಹರಣ ಮಾಡಿಬಿಟ್ಟಿದ್ದ. ಅಸ್ಮಾತ್ ಇದ್ರೆ ಏನಾಗ್ತಿತ್ತು ಅಂದ್ರೆ ಇದೇ ಹಣೆ ಬರ ಆಗ್ತಿತ್ತು ಅಷ್ಟೇ. ರಾಡ ಅಂತಂದು ಎತ್ತಿ ಕಾಲ ಎತ್ತ ಹಾಕ್ತಾ ಇದ್ದೇನು ಮಾಡಕ್ ಆಗ್ತಿರ್ಲಿ. ಅಲ್ಲಿ ಇದ್ರೆ ಏನಾಗುತ್ತೆ ಅಂತೇಳಿ ಇಲ್ಲಿ ತೋರಿಸಿದ್ರು, ಇಲ್ದವ್ರು ಏನಾಗುತ್ತೆ ಅಂತ ಅಲ್ಲಿ ತೋರಿಸಿದ್ರು. ಬಟ್ ಏನಾಗುತ್ತೆ, ಒಟ್ಟಿ ಮೇಲೆ ಒಳ್ಳೆಯವರಿಗೆ ಕೆಟ್ಟದಾಗೋದೇ ಇಲ್ಲ ಅಂತ ಎರಡು ಕಡೆನೂ ಹೇಳಿದ್ರು. ಅಲ್ಲಿ ರಾವಣ ಮಾಡಿ ಅವನು ಹಾಳಾದ, ಜಯದ್ರಥ ಹಾಳಾಗ್ತಾನೆ ಅಷ್ಟೇ. ಆಗ ತಂದು ಹಾಕಿದ್ರೆ ಬಿಡ್ಲಕ್ ತಯಾರಿಲ್ಲ ಅವನು, ಜೋರಗಳತ್ತ ಯಾಕಂದ್ರೆ ಎಲ್ಲ ಮಾಡ್ತಾನೆ. ಧರ್ಮರಾಜ ಗೊತ್ತಲ್ಲ, ಆತನ ಅಭ್ಯಾಸ ಗೊತ್ತಲ್ಲ. ಆತ ಹೇಳ್ತಾರೆ, ಬಿಟ್ಟು ಬಿಡು ಭೀಮಸೇನ ಹೋಗ್ಲಿ, ಧರ್ಮರಾಜನ ಬುದ್ಧಿ ಅಂದ್ರೆ ಹಾಗೇನೆ, ಬಿಟ್ಟು ಬಿಡು ಹೋಗ್ಲಿ, ಪಾಪ ಎಷ್ಟಾದ್ರೂ ನಮ್ಮ ಬಂಧು ತಾನೆ. ಇದನ್ನ ಶಾಸ್ತ್ರ ಒಪ್ಪೋದಿಲ್ಲ, ಅಯೋಗ್ಯ ಅದೆಂತ ಬಂಧು ಅವನು, ಕಳತರ ಗುಂಡಾಗಿರಿ ಮಾಡ್ತಾನೆ ಅಂದ್ರೆ ಡಿಸೋನ್ ಮಾಡ್ಬೇಕು. ಇಂಥ ಪಾಪಿಷ್ಠನ ಬಂಧು ಅಂತ ಹೇಳ್ಕೊಳ್ಳೋಕೆ ಹೋಗ್ಬಾರ್ದು. ಧರ್ಮರಾಜನ ರೀತಿ ತುಂಬಾ ಸೌಮ್ಯ ಸ್ವಭಾವ. ಅದಕ್ಕೆ ಹೇಳಿದ್ರೆ ಬಿಟ್ಟು ಬಿಡು ಭೀಮಸೇನ ಹೋಗ್ಲಿ ಅಂತ ಹೇಳಿದ್ರೆ, ಆಗ ಭೀಮಸೇನ ಹೇಳ್ತಾ ಸುಮ್ಮನೆ ಬಿಡೋದಿಲ್ಲ, ಅವನು ಘೋಷಣೆ ಮಾಡ್ಬೇಕು, ಎಲ್ಲ ಕಡೆ ಘೋಷಣೆ ಮಾಡ್ಬೇಕು. ಏನಂತ, ದಾಸೋ ದ್ರೌಪದ್ಯಾಹ, ನಾನು ದ್ರೌಪದಿಯ ದಾಸ ಅಂತ ಹೇಳ್ಕೋಬೇಕು, ಹಾಗಿದ್ರೆ ಬಿಡ್ತೇನೆ ಅಂತ ಹೇಳಿದ್ರೆ. ನಾನು ದ್ರೌಪದಿಯ ದಾಸ ಅಂದ್ರೆ ಬಿಟ್ಟು ಬಿಡ್ತೇನೆ ಅಂದಂತ. ನಾನು ದ್ರೌಪದಿಯ ದಾಸ, ದ್ರೌಪದಿಯ ದಾಸ ಅಂದನಂತೆ. ಆಗ ಹೋಗ್ಬಿಟ್ಟು ಬಿಟ್ಟು ಬಿಟ್ರೆ ಇದ್ರ ಅರ್ಥ ಏನು ಗೊತ್ತೆ? ನಾನು ದ್ರೌಪದಿಯ ದಾಸ ಅಂದ್ರೆ ಯಾಕೆ ಬಿಡ್ತಾರೆ ಅಂದ್ರೆ, ದ್ರೌಪದಿ ಅಂದ್ರೆ ಸರಸ್ವತಿ ಭಾರತೀಯರು ಅಂದ್ರೆ ಓದ್ತೀರಿ ಆಗಿರೋ ಸ್ಟೂಡೆಂಟ್ ಸಾರ್ ಅಂದ್ರೆ ಬಿಟ್ಟು ಬಿಡ್ತಾರೆ. ಆ ಟೈಪ್ ಸಿಪ್ಪ ಲೈಟ್ ಹಿಡಿದ ಹೋಗಿ ಹಿಡಿದು ಬಿಡ್ತಾರೆ, ಸ್ಟೂಡೆಂಟ್ ಸಾರ್ ಅಂತಾರೆ, ಹಾಳಾಗಿ ಓದ್ ಬಿಟ್ಟು ಬಿಡ್ತಾರೆ. ಅವ್ರು ಕ್ಯಾಟ್ ಸ್ಟೂಡೆಂಟ್, ಅವ್ರು ಕಮ್ಯೂನಿಟಿ ಕಲ್ಲೋಡಿಯ ಸ್ಟೂಡೆಂಟ್, ಈ ಮಧ್ಯೆ ಕಾಪಿ ಹೊಡೆಯ ಸ್ಟೂಡೆಂಟ್ ಅದೆಲ್ಲ ಕೇಳೋದಿಲ್ಲ, ಸ್ಟೂಡೆಂಟ್ ಹಾಳಾಗಿ ಓದಿ ಅಂತ ಹೇಳಿಬಿಡ್ತಾರೆ. ಇವತ್ತು ನಡೀತದೆ ಅಂತ ಹೇಳ್ತಾರೆ, ಸ್ಟೂಡೆಂಟ್ಗೆ ಎಷ್ಟೋ ನಿಯಮ ಅನ್ವಯ ಮಾಡಕ್ ಹೋಗೋದಿಲ್ಲ. ಆಫ್ಟರ್ ಆಲ್ ಸ್ಟೂಡೆಂಟ್ ಎಷ್ಟೇ ಬೈದ್ಬಿಡ್ತಾರೆ, ಎಷ್ಟೋ ಸಲ ನೀವು ಬಿಡ್ರಿ ಆ ಹುಡುಗನ ಪಾಪ ಅಂತ ಹೇಳೋ ಪದ್ಧತಿ. ಓದ್ತೇನೆ ಅಂದ್ರೆ ಸಾಕು, ಎಷ್ಟು ಅಟೆಂಪ್ಟ್ ಇಟೆಂಪ್ಟ್ ನೋಡದೇನೆ ಏನೋ ಅಂತಕ್ಕಂತ ಕರುಣೆ ಬಂದ್ಬಿಡುತ್ತೆ. ವಿದ್ಯೆಯ ವೈಭವ ಅದು ಅಂತ ಹೇಳುತ್ತೆ. ದ್ರೌಪದಿಯ ದಾಸ ಅಂತ ಹೇಳ್ಕೊಳ್ಳಿ, ಸುಮ್ಮನೆ ಪಾಠಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಳ್ಳಿ, ಉಳಿದೋಗ್ತೀರಿ ಅಂತ ಹೇಳುತ್ತೆ. ಸುಮ್ಮನೆ ಪಾಠಕ್ಕೆ ಹೋಗ್ತೇನೆ ಅಂತ ಹೇಳಿ, ಅಷ್ಟಕ್ಕೆ ನಿಮ್ಗೆ ಒಳ್ಳೆ ಸಿದ್ಧಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಆದರೆ ಹೇಳಿದ್ದಕ್ಕೆ ಏನು ಬಂತು? ಪೂರ್ತಿ ಬದುಕಲಿಲ್ಲ, ಅವತ್ತಿನ ಮಟ್ಟಿಗೆ ಉಳ್ಕೊಂಡ ಅಷ್ಟೇ. ಅವತ್ತಿನ ಮಟ್ಟಿಗೆ ಉಳ್ಕೊತಾ ಇದ್ದಾನೆ ಅನ್ನೋದೇ ಅದರ ಫಲ. ನಿಜವಾಗಲೂ ದಾಸ ಆದ್ರೆ ಬದುಕಿ ಹೋಗ್ತಾ ಇದ್ದ, ಮನಸ್ಸಿಂದ ದಾಸ ಆದ್ರೆ ಸ್ವಲ್ಪ ದಿವಸ ಬದುಕಿದ ಅಷ್ಟೇ. ಹೃತ್ಪೂರ್ವಕ ಮಾಡಿದ್ರೆ ಪೂರ್ಣ ಫಲ, ಬೇರೆ ಕಾರಣಕ್ಕೆ ಮಾಡಿದ್ರೆ ಅಲ್ಪ ಫಲ ಅಂತ. ಅಂತೂ ಫಲ ಕೊಡದೇ ಇರೋದಿಲ್ಲ ಧರ್ಮ. ಸ್ವಲ್ಪ ಮೊಪ್ಪಸ್ಯ ಧರ್ಮಸ್ಯ ಪ್ರಾಯತೆ ಮಹತೋಭಯ, ಭಗವದ್ಗೀತೆಯ ಮಾತು. ಧರ್ಮವನ್ನು ಸ್ವಲ್ಪ ಆದ್ರೂ ಮಾಡಿ, ಯಾವ ನೆಪಕ್ಕಾದ್ರೂ ಮಾಡಿ, ಸ್ವಲ್ಪ ಆದ್ರೂ ಒಳ್ಳೇದು ಮಾಡೇ ಮಾಡುತ್ತೆ, ಸುಮ್ಮನೆ ಹೋಗೋದಿಲ್ಲ ಧರ್ಮ, ಅದು ರಕ್ಷಣ ಅಂತ ಹೇಳುತ್ತೆ. ಇಷ್ಟು ಹೇಳಿದಾಗ ಧರ್ಮರಾಜ ಹೇಳ್ತಾರೆ, ಏನು ಗ್ರಹಚಾರ ನಿನಗೆ, ಎಲ್ಲಿಗೆ ಹೋಗಿ ಮದುವೆ ಹೋಗ್ತಿದ್ದೀಯಾ, ಬುದ್ಧಿ ಇದೆಯಾ, ನಮ್ಮ ತಂಗಿಯೇ ನಿನ್ನ ಹೆಂಡತಿ ದುಶ್ಯಲ, ಅದನ್ನ ಬಿಟ್ಟು ಯಾಕೆ ಹೋಗ್ತೀಯಲ್ಲ, ಬೈದು ಬಿಟ್ಟು ಹೋಗು ಅಂತ ಹೇಳಿ ಕಳಿಸಿದ್ರಂತೆ. ಆದರೆ ಗೊತ್ತು ಇವರೆಲ್ಲ ಎಂಥವ್ರು ಇಲ್ಲಂತಾನೆ, ಅಲ್ಲಿ ಹೋಗ್ತಾ ಶುರು ಮಾಡ್ತಾನೆ, ಮತ್ತೆ ಊರಿಗೆ ಹೋಗ್ತಾರೆ ಅಪ್ರಚಾರ ಮಾಡ್ತಾನೆ ಮತ್ತೆ ಅಂತ ಹೇಳಿಬಿಟ್ಟು ಭೀಮಸೇನ ಹೇಳ್ತಾರೆ, ಇಷ್ಟು ಹೇಳಿದ್ದಿ ಬಿಡ್ತಾರೆ, ಸುಮ್ಮನೆ ಬಿಡೋದಿಲ್ಲಪ್ಪ ಅಂತ ಕರೆದ್ರಂತೆ. ಕರೆದ್ಬಿಟ್ಟು ಅವ್ನ ತಲೆ ಪೋಷಿಸಿದ್ರಂತೆ, ಇದ್ದರದಂತ ತಲೆನ ಪೂರ್ತಿ ಬೋಳಿಸ್ಬಿಟ್ರೆ ತಿರುಪತಿಗೆ ಹೋಗಿದ್ದ ಅಂತ ಆಗಿಬಿಡ್ತದೆ. ಆಮೇಲೆ ಪೂರ್ತಿ ಬೋಳಿಸ್ಲಿಲ್ಲ, ಐದು ಕಡೆ ಕೂರ್ಲಿ ಬಿಟ್ಟು ಬೋಳಿಸಿ ಪಂಚ ಚೂಡನ್ನ ಮಾಡಿಬಿಟ್ಟಂತ. ಅವನು ಐದು ಕಡೆ ಎತ್ತ ಕೂರ್ಲು ಉಳಿಸಿಬಿಟ್ಟು ಉಳು ತಲೆ ಬೋಳಿಸಿ ಹೋಗುವಂತ ಕಳಿಸಿದ್ದಾನೆ. ಐದು ತಲೆ ಯಾರು ಆ ರೀತಿ ಬಿಡ್ತಾರೋ ಅವರು ಇಂಥ ಮಾಡಬಾರದ ಕೆಲಸ ಮಾಡಿ ಪನಿಷ್ಮೆಂಟ್ ಅಂತ ಅರ್ಥ. ಪನಿಷ್ಮೆಂಟ್ ಆಗಿದೆ ಸೂಚನೆ ಇಂಡಿಕೇಶನ್ ಕೊಡ್ಲಿಕ್ಕೆ ಆ ರೀತಿ ಮಾಡ್ತಿದ್ರು. ಇದು ಪದ್ಧತಿ ಅದು, ಅದು ನೋಡಿದ ತಕ್ಷಣ ಮಹಾಪಾಪಿ ಅಂತ ಅರ್ಥ ಆಗಬೇಕು. ಆ ರೀತಿ ಮಾಡಿ ಬಿಟ್ರಂತೆ ಅವನು ಹೊರಟ. ಅಲ್ಲಿಂದ ಇನ್ನೇನು ಅಂದ್ರೆ ಧರ್ಮ ಹೇಗೆ ಮಾಡ್ತದೆ ಲೆಕ್ಕ, ಭೀಮಸೇನ ರೀತಿನೇ ಬೇರೆ. ಅವನಿಂದ ಜಗತ್ತಿಗೆ ಅನರ್ಥ ಆಗಬಾರ್ದು. ಆದಷ್ಟು ಜನಗಳಿಗೆ ಕಳ್ಳ ಅಂತ ಬೋರ್ಡ್ ಹಾಕಿಬಿಟ್ರೆ ಎಷ್ಟೋ ವಾಸಿ ಅಲ್ಲ. ಬುಡದವರಿಗೆ ಆಗೋದಕ್ಕಿಂತ ಬುಡದ ಅಷ್ಟೇ ಹುಷಾರಾಗ್ತಾರೆ. ಇವರು ಕಳ್ಳ ಅಂತ ಹೇಳಿದ ತಕ್ಷಣ ಕಳ್ಳರಿದ್ದಾರೆ ಅಂದ್ರೆ ಹುಷಾರಾಗಿ ಬಿಡುತ್ತಾರೆ, ಇವನೇ ಕಳ್ಳ ಅಂದ್ರೆ ಭಾರಿ ಹುಷಾರಾಗಿ ಬಿಡುತ್ತಾರೆ. ಅದು ಪರಸ್ತ್ರೀಯನ ಕೆಣಕಿದವರಿಗೆ ಕೊಡ್ತಕ್ಕಂಥ ಶಿಕ್ಷೆ. ಆ ರೀತಿ ಕೊಟ್ಟು ಕಳಿಸಿ ಬಿಟ್ರೆ ಅವನು ಹೊರಟ. ಅದಕ್ಕೆ ಇನ್ನೊಂದು ಕಾರಣ ಇದೆ, ಯಾಕೆ ಗೊತ್ತೇನು? ಅಷ್ಟ ಊರಿಗೆ ಹೋಗೋಲ್ಲ, ಕೂಲಿ ಬೆಳಿಬೇಕಲ್ಲ, ಎಲ್ಲ ಬೇರೆ ಇರಬೇಕು ಅವನು. ಸೊ ಸ್ವಲ್ಪ ದಿವಸ ಸೇಫ್ ಅವನು, ಇಲ್ಲವ್ರು ಕೇಳಿಬಿಡ್ತಾರೆ ತಕ್ಷಣ ಜನ. ಅವನು ಹೋದ, ಏನ್ ಮಾಡ, ಊರಿಗೆ ಅಂತೂ ಹೋಗಾಗಿಲ್ಲ, ಈಗ ಮದುವೆ ಅಂತೂ ಯೋಚನೆ ಕೂಡ ಮಾಡಕ್ ಸಾಧ್ಯ ಇಲ್ಲ, ಊರಿಗೂ ಹೋಗಾಗಿಲ್ಲ. ಏನ್ ಮಾಡ್ದ, ಒಣದ ಇನ್ನೊಂದು ಜಾಗ ಹೋಗಿ ಕುತ್ಕೊಂಡ. ದುಷ್ಟರ ರೀತಿ ಹೇಗಿರುತ್ತೆ ಹೇಳುತ್ತೆ, ಸುಮ್ಮನೆ ಕೂಡ ಜಾತಕ್ಕೆ ತಪಸ್ ಮಾಡೋಣ ಅನ್ಕೊಂಡ. ಈ ಮತ್ತೆ ತಪಸ್ ಮಾಡೋಣ ಅಂತ ಶುರು ಮಾಡಿಬಿಟ್ಟು ತಪಸ್ ರುದ್ರದೇವರಿಗೂ ತಪಸ್ ಮಾಡಿದ್ದಾನೆ. ಯಾಕೆಂದ್ರೆ ಅದೇ ತುಂಬಾ ದಿವಸ ಬೇಕಾಗುತ್ತೆ, ಮತ್ತೆ ತಲೆ ಬೆಳೆಯೋಕೆ ಹೆಚ್ಚಿಸೇನೆ ಬೇಕಾಗೋದಿಲ್ಲ. ಅಷ್ಟೊಳಗೆ ಯಾರು ದೇವರು ಒಲಿತಾನೆ ಅಂತ ಪ್ರಶ್ನೆ ಬಂತಿ. ಶಾರ್ಟ್ ಟರ್ಮ್ ಸರ್ವಿಸ್ ಯಾರು ಫಲ ಕೊಡ್ತಾರೆ ಅಂದ್ರೆ ರುದ್ರದೇವರಿಗೆ ಆಶುತೋಷ ಅಂತ ಅವ್ರ ಹೆಸರು, ಬೇಗ ಫಲ ಕೊಡೋ ದೇವರು ಅಂತ ಅವ್ರ ಹೆಸರು. ರುದ್ರದೇವರುಗಳು ತಪಸ್ ಮಾಡಿದರಂತೆ, ಅದು ಪ್ರತ್ಯಕ್ಷ ಆಗೇ ಬಿಟ್ಟರು. ಕೆಲವೇ ತಿಂಗಳ ತಪಸ್ಸಿಗೆ ಅವರು ಪ್ರತ್ಯಕ್ಷರಾಗ್ತಾರೆ. ಯಥಾ ಪ್ರಕಾರ ಏನು ಬೇಕು ಅಂತ ಕೇಳುತ್ತಾರೆ, ಏನು ಬೇಕು. ಆಗ ಅವನು ಕೇಳಿದನಂತೆ, ನೋಡಿ ಎಷ್ಟು ದುಷ್ಟ ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಸ್ವಾಮಿ ರುದ್ರದೇವರೇ, ಒಂದು ದಿವಸದ ಮಟ್ಟಿಗೆ ನಾನು ಎಲ್ಲಾ ಪಾಂಡವರನ್ನು ಕೂಡ ತಡೆದ ನಿಲ್ಲಿಸಬೇಕು ಅಂತ ಶಕ್ತಿ ಕೊಡಿ ಅಂತ ಹೇಳ್ತಾನೆ. ಗೆಲ್ಲಬೇಕು ಅನ್ನೋ ವರ ಕೆಡೋದಕ್ಕೆ ಹೋಗೋದಿಲ್ಲ, ಅದು ಇಂಪಾಸಿಬಲ್, ಕನಸು ಮನಸ್ಸಲ್ಲೂ ಸಾಧ್ಯ ಇರಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದ್ ದಿವಸ ತಡಿಬೇಕು ಅವರನ್ನು, ಮುಂದಕ್ಕೆ ಬರದಂತೆ ನಿಲ್ಲಿಸ್ಬಿಟ್ಟು ಅರ್ಜುನನ್ನು ತಡಿಬಹುದು ಅಂತ ಹೇಳ್ತಾರೆ. ಅರ್ಜುನನ್ನು ಬಿಟ್ಟು ಉಳಿದ ನಾಲ್ಕು ಜನ ಒಂದು ದಿವಸದ ಮಟ್ಟಿಗೆ ಮಾತ್ರ, ಒಂದ್ ದಿವಸದ ಮಟ್ಟಿಗೆ ಮಾತ್ರ ತಡಿಬಹುದು, ಅಟ್ ವರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾತಕ್ಕೆ ಅರ್ಜುನನ ಬಗ್ಗೆ ಹೇಳೋದಿಲ್ಲ ಅಂದ್ರೆ, ಆತ ಈಗಾಗಲೇ ಪಾಶುಪತಾಸ್ತ್ರ ತಗೊಂಡಿದ್ದ ನನ್ನ ಕೈಯಿಂದ, ಆತನ ಹೊರ ಕೊಟ್ಟಾಗಿದೆ ನಾನು, ಅದರಿಂದ ಆತನಿಗೆ ಹೊರ ಕೊಡಕ್ಕೆ ಆತನ ಮೇಲೆಗೆಲ್ಲ ಶಕ್ತಿ ತಡೆಯೋ ಶಕ್ತಿ ನನಗೆ ಬರೋದಿಲ್ಲ. ಉಳಿದ ನಾಲ್ಕು ಜನಗಳನ್ನ ಒಂದು ದಿವಸದ ಮಟ್ಟಿಗೆ ಮಾತ್ರ ತಡೆಯೋ ಶಕ್ತಿ ಬರಲಿ ಅಂತ ಹೇಳಿದ್ರೆ, ಅಲ್ಲಿ ಒಂದು ಪ್ರಶ್ನೆ ಬಂತು, ಭೀಮನೇ ಹೊರಕೊಂಡಕ್ಕೆ ಬರುತ್ತೋ ಅಂತ ಪ್ರಶ್ನೆ ಇದೆ. ಭೀಮಸೇನೆ ಮೇಲೆ ತಡೆಯೋ ಶಕ್ತಿ ಬರೋದು ಹೊರಕೊಂಡಕ್ಕೆ ಬರುತ್ತೋ ಅಂತ ಕೇಳಿದ್ರೆ, ಅವ್ರಿಗೆ ಗೊತ್ತು ಜ್ಯೂರಿಸ್ಟಿಷನ್ ಅಲ್ಲ ಪಾಪ, ಈ ಗೌಡರು ಬರಗತ್ತೆ ಮಾಡಿ ತಹಸೀಲ್ದಾರ ಕೇಳಿದ್ರೆ ಏನ್ ಮಾಡ್ತಾನಂತ. ಹೆಸರು ಸೈಡ್ ಮಾಡಿ ಬೆಲೆ ಇಲ್ಲ, ಅದಕ್ಕೆ ಯಾವಾಗೂ ಬೆಲೆ ಇಲ್ಲ. ಅದರಿಂದಾಗಿನೇ ನೀನು ಸುಮ್ಮನೆ ಸಮಾಧಾನ ಕೊಟ್ಟ ವರ, ಉಳಿದ ಮೂರು ಜನ ತಡಿಬಹುದು ಒಂದು ದಿವಸ. ಈ ವರ ತಿಳ್ಕೊಂಡ, ಈ ವರದಿಂದ ಏನ್ ತಿಳ್ಕೊಂಡಿದ್ದವನು, ಇನ್ನ ನನ್ನ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಎಷ್ಟು ಭ್ರಾಂತ ಇರುತ್ತಾರೆ ಜನಗಳು. ವರನೇ ಆಗಿದೆ ಫಸ್ಟ್ ಆಫ್ ಆಲ್, ವರನೇ ಪೂರ್ತಿ, ಗೆಲುವಿಗಂತೂ ಅವಕಾಶನೇ ಇಲ್ಲ, ಬರೀ ತಡೆಯೋದು. ಅದು ನಾಲ್ಕು ಜನಗಳನ್ನ ಒಂದು ದಿವಸ, ಇದರಿಂದ ಏನು ಗೆಲ್ಲ ಸಾಧ್ಯ ಇದೆ ಅವನು, ಇದ್ರ ಭಾರಿ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡ್ಬಿಡ್ತಾನೆ ದುಷ್ಟ. ಎಷ್ಟೋ ಜನ ಹೇಳ್ತಾರೆ, ಭಾರಿ ಆಸ್ತಿವಂತ ಸಂಕಟ ಪಡ್ತೀರಲ್ಲ, ಸಂತು ಮೆರಿತೀರಲ್ಲ, ಎಂತೆಂತ ರಾಜಮಹಾರಾಜರು ಏನಾಗಿ ಹೋಗಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಎಂತೆಂತ ಕೋಟಿ ಕೋಟಿ ಇಟ್ಲೆ ಜನ ಬೀದಿ ಬಿದ್ದು ಹೋಗಿದ್ದಾರೆ. ಆದ್ದರಿಂದ ನಮ್ಮನ್ನು ಯಾರೂ ಕಾಪಾಡೋದಿಲ್ಲ, ದೇವರೊಬ್ಬನೇ ಕಾಪಾಡೋದು. ಆ ವಿಶ್ವಾಸ ಅವನಿಗೆ ಬರಲಿಲ್ಲ. ಇವರು ಕೊಟ್ಟ ವರ ಇದೆ, ತೀರ ಸಾಮಾನ್ಯವಾದ ವರ ಅದು. ಅಂತ ವರದಿಂದ ಇನ್ನೂ ದುಷ್ಟತನ ಬೆಳೆಸಿಕೊಂಡೆ ಹೊರತು ಅವ್ರು ಒಳ್ಳೆಯನಾಗ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಇದು ಜಯದ್ರಥನ ಹೆಸರು ನೋಡಿದ್ರೆ ಜಯದ್ರಥ ಆಗಿದ್ದಲ್ಲಿ ಬರೀ ಪರಾಜಯದ್ರಥ ಅಷ್ಟೇ, ಅವ್ರು ಹೆಸರಿಗೆ ಜಯದ್ರಥ ಅಷ್ಟೇ. ಭಾರಿ ಬುದ್ಧಿವಂತ ಅಂದ್ರೆ ಜಯ ಅಂತ ಹೆಸರು ಇಟ್ಕೊಂಡು ಪ್ರತಿ ಪರೀಕ್ಷೆ ಫೇಲ್ ಆಗ್ತಿದ್ರೆ ಹಾಗೂ ಹಾಕಿ ಹೆಸರು ನೋಡಿದ್ರೆ ಹೆಚ್ಚು ಆಭಾಸ ಕಾಣಬೇಕದು. ಒಂದು ನಿಜವಾದ ಅರ್ಥದೊಳಗೆ ಅವನ ದುರಂತವೇ ದುರಂತ. ಅಂತೂ ರಾಮಾಯಣದಲ್ಲೂ ಅಪಹರಣದ ಪ್ರಯತ್ನ, ಅಲ್ಲಿ ಸೀತೆ ಅಪಹರಣದ ಪ್ರಯತ್ನ, ಆತ ರಾಮಾಯಣದ ಮಹಾನಾಯಕಿ ಸೀತಾದೇವಿ, ಇಲ್ಲಿ ದ್ರೌಪದಿ ಅಪಹರಣದ ಪ್ರಯತ್ನ, ಇಲ್ಲಿ ಮಹಾನಾಯಕಿ, ಇದಕ್ಕೆ ಮಹಾಭಾರತಕ್ಕೆ ಸಾಕ್ಷಾತ್ ದ್ರೌಪದಿ ದೇವಿ, ಅಲ್ಲಿ ರಾವಣ, ಇಲ್ಲಿ ಜಯದ್ರಥ. ಇದೆಲ್ಲ ನೋಡಿದರೆ ಇದು ರಾಮಾಯಣದಲ್ಲಿ ನಡೀತು, ಮಹಾಭಾರತ ನಡೀತು ಅಲ್ಲ, ಜಗತ್ತ ನಡೀತಾನೇ ಇರ್ತದೆ ಅಂತ ಹೇಳುತ್ತಾರೆ. ಈ ರೀತಿಯಾಗಿ ಅನ್ಯಾಯ ಅಪಚಾರಗಳನ್ನು ಮಾಡೋ ಜನ ಯಾವಾಗಲೂ ಇರ್ತಾರೆ. ಸಜ್ಜನರ ಪರಿಸ್ಥಿತಿಯ ದುರ್ಲಾಭವನ್ನ ನೋಡಿ ಅದನ್ನು ಪಡಿಲಕ್ಕೋಸ್ಕರ ಹೊರಡ್ತಕ್ಕಂಥ ಜನ ಇವರು. ಒಬ್ಬ ಸಾತ್ವಿಕ ಪುರುಷನ ಯಾವುದೋ ಒಂದು ಆಪತ್ತಿನ ದುರ್ಲಾಭ ಪಡೀಲಿಕ್ಕೆ ಜನ, ಅಂಡ್ಯೂ ಅಡ್ವಾಂಟೇಜ್ ಅಂತ ಏನು ಕರಿತೇವೆ, ಅದನ್ನ ಪಡ್ಲಿಕ್ಕೆ ಹೊರಟವು. ತನ್ನ ಸೈನ್ಯ ಇದೆ, ಜನ ಇದ್ದಾರೆ ಅಂದ್ಕೊಂಡು ಕೆಣಕ್ಕೆ ತಾನೇ ಮುಖಭಂಗ ಮಾಡಿಕೊಂಡ, ಮರ್ಯಾದೆ ಕಳ್ಕೊಂಡ, ಅಲ್ಲಿಂದ ಹೊರಟ. ಇದು ಜಯದ್ರಥನ ಪರಾಜಯದ ಕಥೆ. ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಹೇಳಬೇಕಾದ್ರೆ ಹೇಳ್ತಾರೆ, ದ್ರೌಪದಿ ಅಂದ್ರೆ ಏನು, ಭೀಮಸೇನ ಅಂದ್ರೆ ಏನು, ಅರ್ಜುನ ಅಂದ್ರೆ ಏನು, ಜಯದ್ರಥ ಅಂದ್ರೆ ಯಾರು ಅಂತ ಕೇಳಿದರೆ, ಜಯದ್ರಥ ಅಂತ ಒಬ್ಬ ದುಷ್ಟ, ಭೀಮಸೇನ ಅಂದ್ರೆ ವಾಯು, ದ್ರೌಪದಿ ಅಂದ್ರೆ ಶಾಸ್ತ್ರಜ್ಞಾನ ಅಂತ ಹೇಳಿದ್ದಾರೆ. ಶಾಸ್ತ್ರ ಗ್ರಂಥಗಳೇ ದ್ರೌಪದಿ ಇದ್ದಾಗೆ. ಯಾರು ಶಾಸ್ತ್ರ ಗ್ರಂಥಗಳನ್ನು ಕದೀತಾರೋ ಅವರು ಜಯದ್ರಥನ ಕೆಲಸ ಮಾಡಿಕೊಟ್ಟ ಮಹಾಪಾತಿ. ಇದು ಅಲ್ಲಿ ಸೀತೆಯನ್ನು ಕದಿಯೋದು ಅಂದ್ರೆ ಲಕ್ಷ್ಮಿನ ಕದಿಯೋದು, ಇಲ್ಲಿ ದ್ರೌಪದಿಯನ್ನು ಕದಿಯೋದು ಅಂತ ಹೇಳಿದ್ರೆ ವಿದ್ಯೆಯನ್ನು ಕದಿಯೋದು ಅಂತ. ವಿದ್ಯೆಯನ್ನು ಕದಿಯೋದು ಅಂದ್ರೆ ಏನು ಅಂತ ಪ್ರಶ್ನೆ ಆಗ್ತದೆ. ಅಂದ್ರೆ ಗೊತ್ತಿಲ್ಲದೆ ಕೆಡೋದಕ್ಕೆ ಹೋಗ್ತಾರ, ಅದು ಕದ್ದಾಗಲೆಕ್ಕ, ಅದು ಗೊತ್ತಿಲ್ಲದೆ ಕೆಡೋದಕ್ಕೆ ಹೋಗೋದು. ಇವತ್ತಂತೂ ಗ್ರಂಥಚೋರರು ಅಂತಾನೆ ಇರ್ತಾರೆ, ಯಾರೋ ಕಷ್ಟಪಟ್ಟು ಪುಸ್ತಕ ಬರೆದಿರ್ತಾರೆ, ತಮ್ಮ ಹೆಸರು ಹಾಕೊಂಡು ಪಬ್ಲಿಷ್ ಮಾಡಿಬಿಡ್ತಾರೆ. ಅದೆಲ್ಲ ಜಯದ್ರಥನ ವ್ಯಾಪಾರಗಳು, ಅದೆಲ್ಲ ಕೂಡ ಜಯದ್ರಥನ ಜನ ಮಾಡ್ತಕ್ಕಂಥ ಕೆಲಸಗಳು. ಎಂದು ಕೂಡ ಸರಸ್ವತಿ ಒಲಿಬೇಕು ಅಂತಿದ್ರೆ ಸರಸ್ವತಿ ಅನುಗ್ರಹ ಮಾಡ ಬದುಕಬೇಕೇ ಹೊರತು ಆಗ್ರಹ ಮಾಡ ಬದುಕಬಾರದು. ಜಯದ್ರಥಾದಿಗಳು ಮಹಾಪಾಪಿಗಳು. ಆಚಾರ್ಯರ ವೈಭವವನ್ನು ಕಂಡ ಜನ ಅವ್ರು ಏನ್ ಹೇಳಿದ್ರು ಉತ್ತರ ಕೊಡ್ತಾ ಇದ್ರು. ಮಧ್ವಾಚಾರ್ಯ ಯಾವ ಪ್ರಶ್ನೆ ಎಷ್ಟೇ ಜನ ಕೇಳಲಿ, ಯಾವುದೇ ಕೇಳಲಿ, ಯಾವಾಗಲೇ ಕೇಳಲಿ, ಪೂರ್ಣ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಇತ್ತು. ಜನ ಎಲ್ಲ ತಿಳ್ಕೊಂಡ್ರು, ಓಹೋ ಅವ್ರು ಭಾರಿ ಓದ್ಕೊಂಡ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟಿ ಓದ್ಬಿಟ್ಟಿದ್ದಾರೆ, ಅದಕ್ಕೆ ಎಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಜೊತೆಗೆ ಆಚಾರ್ಯ ಏನ್ ಮಾಡಿದ್ರು, ತಮ್ಮ ಗ್ರಂಥ ದೊಡ್ಡ ಗ್ರಂಥಗಳ ರಾಶಿ ಇತ್ತು ಆಚಾರ್ಯ ಹತ್ರ. ಇಡೀ ನಮ್ಮ ಶಾಸ್ತ್ರ ಪ್ರಪಂಚದೊಳಗೆ ಭಾರಿ ದೊಡ್ಡ ಲೈಬ್ರರಿ ಇಟ್ಕೊಂಡಿದ್ದ ಆಚಾರ್ಯರು ಮಧ್ವಾಚಾರ್ಯ, ದೊಡ್ಡ ಲೈಬ್ರರಿ. ಅದನ್ನ ತಮ್ಮ ಹಿಂದೆ ಒಯ್ತಾನೆ ಇತ್ತು, ಒಂದು ಎತ್ತಿನ ಮೇಲೆ ಇಟ್ಕೊಂಡೇ ಓಡಾಡ್ತಾ ಇದ್ರು, ದೊಡ್ಡ ವೃಷಭದ ಮೇಲೆ. ಯೋಚನೆ ಮಾಡಿ, ಇಷ್ಟೆಲ್ಲ ಪುಸ್ತಕ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು, ಅದಕ್ಕೆ ಎಲ್ಲರೂ ಉತ್ತರ ಕೊಡ್ತಾರೆ. ಈ ಪುಸ್ತಕದ ಕದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ರೆ, ಲೈಬ್ರರಿನ ಕದೇ ಯೋಚನೆ ಮಾಡುತ್ತಾರೆ. ಅದನ್ನೇ ವರ್ಣನೆ ಮಾಡ್ತಾ ಹೇಳುತ್ತಾರೆ, ಇದೆಲ್ಲ ದ್ರೌಪದಿಯನ್ನ ಜಯದ್ರಥ ಅಪಹರಣ ಮಾಡಕ್ಕೆ ಹೋಗಿದ್ದು ಹೇಗಿತ್ತೋ ಹಾಗಿತ್ತು ಇವನ ಅವಸ್ಥೆ ಅಂತ ಹೇಳಿದ್ದಾರೆ. ಜಯ ಅವನ ಅವಸ್ಥೆ ಹಾಗಿತ್ತು. ಮುಂದಾಗಿದ್ದೇನು, ಅಲ್ಲಿ ಹೇಗೆ ಭೀಮಾರ್ಜುನರು ಬಂದು ಜಯದ್ರಥರನ್ನ ಚೆನ್ನಾಗಿ ಒದ್ದು ಬುದ್ಧಿ ಕಲಿಸಿ ದ್ರೌಪದಿಯನ್ನ ಹೇಗೆ ಮೋಚನೆ ಮಾಡಿದ್ರೋ ಹಾಗೆ ಆಚಾರ್ಯರು ಸಭೆಯಲ್ಲಿ ಕೂತಿದ್ದಾರೆ. ಎಲ್ಲ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ರಂತ ಆಚಾರ್ಯರನ್ನ, ಏನು ಪ್ರಶ್ನೆ, ಆ ಪ್ರಶ್ನೆ ಕೇಳು ಈ ಪ್ರಶ್ನೆ ಕೇಳು, ಸರ 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 ಉತ್ತರ ಹೇಳ್ತಾ ಇದ್ದಾರೆ. ಅವ್ರಿಗೆ ಗಾಬರಿ ಆಗಿತ್ತು, ಪುಸ್ತಕ ಇಲ್ಲದೆ ಹೇಗೆ ಹೇಳ್ತಾರೆ ಇವರು, ಸಭೆ ಶುರುವಾಯ್ತು. ಅವ್ರು ಯಾಕೆ ತಿಳ್ಕೊಂಡಿದ್ರು ಗೊತ್ತೇನು, ಪಾಪ ಪಂಚಾಂಗ ಕದ್ದು ಸೂರ್ಯ ಹುಟ್ಟಕ್ಕಿಲ್ಲ ನಾಳೆ ಅಂತ ತಿಳ್ಕೊಂಡ್ರೆ ಹಾಗೂ ಆಗಿ ನಮ್ಮ ಪಂಚಾಂಗ ನೋಡಿ ಸೂರ್ಯ ಹುಟ್ಟಿದ್ರೆ ಗತಿ ಏನಾಗ್ಬೇಕು ಈ ಮಧ್ಯೆ. ಆ ಸೂರ್ಯ ಹುಟ್ಟ ನೋಡಿದ್ರೆ ಪಂಚಾಂಗ ಬರೀತಾರೆ ಹೊರತು ನಮ್ಮ ಪಂಚಾಂಗ ನೋಡಿಕೊಂಡು ಕೋಳಿ ಯಾರಾಯ್ತು ಮುದಿ ಜಂಬದ ಕೋಳಿ ಅಂತ ಹೇಳ್ತಾರಲ್ಲ, ಕೋಳಿ ತಗೊಂಡು ಹೋಗ್ಬಿಟ್ಲದ್ದು ಜನ ಹೇಳಕ್ಕೆ ಇಲ್ಲ ರಾಳಿ ಅಂತ ಹೇಳಿಬಿಟ್ಟು ಹಾಗಾಯ್ತಷ್ಟೇ. ಆಚಾರ್ಯರ ಜ್ಞಾನ ಪುಸ್ತಕದಲ್ಲಿ ಇರಲಿಲ್ಲ. ಪುಸ್ತಕ ಯಾಕೆ ಇಟ್ಕೊಂಡಿದ್ರು ಗೊತ್ತೇನೋ, ಅವರು ಉಳಿದವರಿಗೆ ತೋರಿಸಕ್ಕೆ ಅಂತ ಪುಸ್ತಕ ಇಟ್ಕೊಂಡಿದ್ರೆ ಹೊರತು ತಮ್ಮ ರೆಫರೆನ್ಸ್ಗೆ ಅಂತ ಪುಸ್ತಕ ಇಟ್ಕೊಂಡಿದ್ದಿಲ್ಲ ಆಚಾರ್ಯ. ಅಂತೂ ಆಗ ಅರ್ಥ ಆಯ್ತಂತವರಿಗೆ ಇವರು ಪೂರ್ಣ ಪ್ರಜ್ಞರು ಅಂತ ಆಗ ಮನವರಿಕೆ ಮಾಡಿಕೊಟ್ಟು. ಇಲ್ಲಿ ಭೀಮಸೇನಿಂದ ದ್ರೌಪದಿಯ ಮೋಚನೆ, ಅಲ್ಲಿ ಶ್ರೀಮದ್ ಆಚಾರ್ಯರಿಂದ ಗ್ರಂಥಗಳ ಮೋಚನೆ. ಇಲ್ಲಿ ಭೀಮಸೇನೇ ಮಧ್ವಾಚಾರ್ಯರು, ಮಧ್ವಾಚಾರ್ಯ ಭೀಮಸೇನ, ಸರಸ್ವತಿ ದ್ರೌಪದಿ, ಗ್ರಂಥಗಳು ಅಂದ್ರೆ ಸರಸ್ವತಿ. ಮತ್ತು ಗ್ರಂಥಗಳನ್ನು ಸರಸ್ವತಿ ಡೈರೆಕ್ಟ್ ನೋಡಕ್ ಬರೋದಿಲ್ಲ, ವಿದ್ಯೆಯಲ್ಲಿ ನೋಡ್ಬೇಕಷ್ಟೇ. ಗ್ರಂಥಗಳು ಸರಸ್ವತಿ ಪೂಜೆ ಗ್ರಂಥಗಳನ್ನ ಇಟ್ಟಾನೆ ಪೂಜೆ ಮಾಡೋದು, ಅದರ ಸಂಕೇತ. ಅದು ವಿದ್ಯೆ ಬೇಕು ಅಂತ ಇದ್ರೆ ಅದನ್ನ ಅಧ್ಯಯನ ಮಾಡಿ ತಿಳಿಬೇಕೆ ಹೊರತು, ವಿಜ್ಞಾನಾರ್ಥಂ ಗುರುಮೇ ವಾಧಿಗಚ್ಚಿ, ಗುರುಗಳ ತೋರಿ ತಿಳಿಬೇಕೆ ಹೊರತು ಅನ್ಯಾಯದ ಮಾರ್ಗದಲ್ಲಿ ಜ್ಞಾನ ಎಂದು ಬರೋದಿಲ್ಲ. ಪ್ರಯತ್ನ ಪಟ್ಟರೆ ಮುಖಭಂಗವಾಗುತ್ತೆ ಹೊರತು ಇದು ಬಂದ ಮರ್ಯಾದೆನೆ ಹೋಗುತ್ತೆ ಹೊರತು ಪ್ರಯೋಜನ ಇಲ್ಲ ಅನ್ನೋದು ಈ ಕಥೆಯ ತತ್ವ. ಇದು ಮುಂದೇನಾಗುತ್ತೆ ಎಂಬುದು ಪ್ರಶ್ನೆ. ಇನ್ನು ವನಪರ್ವ ತುಂಬಾ ಭಾಗನೇ ಬೇಕಾದಷ್ಟು ಉಂಟು, ಅದರ ಜೊತೆಗೆ ಮುಂದೆ ಇನ್ನೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡೋಣ ಅಂತ ಹೇಳ್ತಾ, ನಾಳೆ ದಿವಸ ಸ್ವಲ್ಪ ತಡ ಆಗಿದೆ, ನಾಳೆ ಸರಿಯಾಗಿ ಶುರು ಮಾಡಿ ಅನೇಕಾನೇಕ ಕಥೆಗಳು ವನಪರ್ವದೊಳಗೆ ಚಿತ್ರ ವಿಚಿತ್ರವಾದಂತ ವಿಷಯಗಳು ಮುಂದೆ ಬರುತ್ತೆ, ಅದನ್ನ ನಾಳೆ ಮುಂದುವರೆಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.